ರುದ್ರಾದಿಗಳ ಉಲ್ಲೇಖ ವೇದಗಳಲ್ಲಿ ಬಂದಿರಬಹುದು, ಆದರೆ ರುದ್ರಾದಿ ಉಲ್ಲೇಖ ಬಂದಿದೆ ಹೊರತು ಸರ್ವೋತ್ತಮತ್ವೇನ ಬಂದಿಲ್ಲ. ಅವ್ರು ಉಲ್ಲೇಖ ಒಪ್ಪೋಣ, ಸರ್ವೋತ್ತಮತ್ವೇನ ಒಪ್ಪೋದಿಲ್ಲ. ಅರ್ಥ ಆಯ್ತು? ಆಫೀಸ್ನಲ್ಲಿ ಕ್ಲರ್ಕ್ ಕೂಡ ಆಫೀಸ್ ಸೇರಿದವನೇ, ಆದರೆ ಚೀಫ್ ಆಫೀಸರ್ ಅಲ್ಲ ಅವರು. ಕ್ಲರ್ಕ್ ಇಲ್ಲ ಅಂತ ಹೇಳೋದಿಲ್ಲ, ಅಟೆಂಡರ್ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅವರೆಲ್ಲ ಏನಲ್ಲ, ಮುಖ್ಯಾಧಿಕಾರಿಗಳಲ್ಲ. ಅದೇ ರೀತಿ ಸರ್ವೋತ್ತಮತ್ವ ಅವರಿಗಿಲ್ಲ. ಐತಿ ಸಮನ್ವಯ ಸಮ್ಯಗ್ ಅನ್ವೀಯತೆ ಶಕ್ತಿ ತಾತ್ಪರ್ಯ ವಿಷಯೇಣ ಸಂಬದ್ಧತೆ ತಥಾ ಜ್ಞಾಯಂತೆ ಇತಿ ಯಾವತ್ ವಿಷ್ಣುರೇವ ಇತಿ. ಅದು ಯಾಕೆ ಗೊತ್ತಾಯಿತು ವಿಷ್ಣು ಸರ್ವೋತ್ತಮತ್ವ ಅಂದರೆ, ಆಗ ನೀ ಎಲ್ಲೋ ಒಂದು ವಾಕ್ಯ ತಗೊಂಡು ಏಕೋ ರುದ್ರೋ ತಗೊಂಡು ಜೋರ ಗಲಾಟೆ ಮಾಡಿದೆ. ನಾ ಹಾಗೆ ವಿಷ್ಣು ಸರ್ವೋತ್ತಮ ಅಂತ ಹೇಳಿಲ್ಲ, ಸಮಗ್ರ ವಿಮರ್ಶೆ ಮಾಡಿ ಹೇಳ ಸಮನ್ವಯಾತ್ ಹೇಳ್ತಾ ಇದ್ದೇವೆ. ಆದ್ದರಿಂದ ವಿಷ್ಣು ಸರ್ವೋತ್ತಮತ್ವವೇ ಆಗಮೋಚಿತವಾದ ಸಿದ್ಧಾಂತ. ಅದಕ್ಕೆ ಹೇಳ್ತಾರೆ ನೋಡಿ, ಸಮ್ಯಗನ್ನೀಯಂತೆ ಶಕ್ತಿ ತಾತ್ಪರ್ಯ ವಿಷಯೇಣ ಸಂಬದ್ಧಂತೆ. ಎಲ್ಲವೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಅನ್ವಯ ಮಾಡಿ ಅರ್ಥ ಮಾಡಿಕೊಂಡ್ರೆ ವಿಷ್ಣು ಸರ್ವೋತ್ತಮತ್ವದಲ್ಲೇ ಪರ್ಯವಸಾನ. ವಾಕ್ಯೇನ ಶಕ್ತಿ ಅಂದ್ರೇನು? ವಾಚ್ಯವಾಚಕ ಭಾವ ಸಂಬಂಧ. ಆ ಪದದ ಕೆಪ್ಯಾಸಿಟಿ ಎಷ್ಟು ಅಂತ ಕೇಳಿದರೆ, ಸಮುದ್ರ ಅಂತಷ್ಟು ನೀವು ಕೆರೆ ತೊರೆ ಸಮುದ್ರ ಅನ್ನೋಕ್ಕೆ ಬರೋದಿಲ್ಲ, ಇದನ್ನು ಸಮುದ್ರ ಅನ್ನೋಕ್ಕೆ ಬರೋದಿಲ್ಲ. ಯಾಕೆ? ಸಮುದ್ರ ತಂದೆ ಆದ ಅರ್ಥ ಇದೆ. ಅರ್ಥ ಯಾರಲ್ಲಿ ಅನ್ವಯಿಸುತ್ತದೋ? ಸಮುದ್ರದಲ್ಲಿ. ಸರ್ವೋತ್ತಮತ್ವ ಅನ್ನೋ ಶಬ್ದ ಯಾರಲ್ಲಿ ಅನ್ವಯಿಸುತ್ತೆ? ವಿಷ್ಣುವಿನಲ್ಲಿ ಮಾತ್ರ. ಸರ್ವಗುಣಪೂರ್ಣತ್ವ ಅಲ್ಲಿರೋದ್ರಿಂದ ಉಳಿದವರಲ್ಲಿ ಏನಿಲ್ಲ, ಸರ್ವಗುಣಪೂರ್ಣತ್ವ ಇಲ್ಲ, ಆದ್ದರಿಂದ ಸರ್ವೋತ್ತಮತ್ವನೂ ಇಲ್ಲ. ಸರ್ವ ದೋಷ ದೂರತ್ವ ಇರಬೇಕು, ಸರ್ವ ದೋಷ ದೂರತ್ವನೂ ಇಲ್ಲ. ಅದು ಶಕ್ತಿ ಅಂದ್ರೆ ಪದಗಳ ಶಕ್ತಿ. ಇವತ್ತು ಉದಾಹರಣೆಗೆ ಐಸ್ ನೋಡಿ ಬೆಂಕಿ ಅಂದ್ಬಿಡಿ. ಬೆಂಕಿ ಅಂತ ಯಾಕೆ ಕರಿಬಾರ್ದು ಐಸನ್ನ? ಬೆಂಕಿ ಶಬ್ದಕ್ಕೊಂದು ಶಕ್ತಿ ಇದೆ. ಏನದು? ಬಿಸಿಯಾಗಿರಲೇಬೇಕು. ಬಿಸಿಯಾಗಿರುವಿಕೆ ಇಲ್ಲದೆ ಹೋದರೆ ಬೆಂಕಿ ಅಲ್ಲ. ಸೊ ಐಸನ್ನು ನೋಡಿ ಬೆಂಕಿ ಅಂತ ಅದಕ್ಕೆ ಅನ್ಬಾರ್ದು, ಪದದ ಶಕ್ತಿ ಅದರಲ್ಲಿಲ್ಲ. ಸೊ ಕೆಪ್ಯಾಸಿಟಿ ಟು ಎಕ್ಸ್ಪ್ರೆಸ್ ದಿ ಮೀನಿಂಗ್, ಕೆಪ್ಯಾಸಿಟಿ ಟು ಎಕ್ಸ್ಪ್ರೆಸ್ ದಿ ಮೀನಿಂಗ್, ಅದಕ್ಕೇನಂತಾರೆ ಶಕ್ತಿ ಅಂತ ಕರೀತಾರೆ. ಆ ಶಕ್ತಿ ಇರೋದೆಲ್ಲಿ? ಶಕ್ತಿ ತಾತ್ಪರ್ಯ ವಿಷ್ಣುವಿನಲ್ಲಿ. ಆದ್ದರಿಂದ ವಾಕ್ಯೇನ ಏತೇನ ಇತಿ ಅನ್ವಯ ಅನ್ವಯೇ ಉಪಕ್ರಮಾದಿ ಲಿಂಗ ಉಪಕ್ರಮ ತತ್ಪರ ಸಂಬಂಧೋ ವಾ. ಇಲ್ಲಿ ವಾಕ್ಯೇನ ಇತ್ತೇತನ ಸರ್ವವಾಕ್ಯೈಶ್ಚ ವಾಕ್ಯೇನ ಇತಿ ವಾಕ್ಯೇನ ಇತಿ ಏತೇನ ಅನ್ವಯ ಉಪಕ್ರಮಾದಿ ಲಿಂಗ ಸಮುದಾಯೋ ವಾ ಉಪಕ್ರಮಾದಿ ನಿರ್ಣೀತೋ ವಾಕ್ಯಾನಾಂ ತತ್ಪರತ್ವರೂಪ ಸಂಬಂಧೋ ವಾ. ಅನ್ವಯ ಶಬ್ದಕ್ಕೇನರ್ಥ ಇಲ್ಲಿ? ಉಪಕ್ರಮಾದಿ ಲಿಂಗ ಸಮುದಾಯ ಉಪಕ್ರಮೋಪಸಂಹಾರೋ ಅಭ್ಯಾಸ ಪೂರ್ವತ ಫಲಂ ಅರ್ಥವಾದೋಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ. ಇದು ಒಂದು ವಾಕ್ಯ ಇರೋದು ಬೇರೆ, ಹೇಳಿ ಮಣ್ಣು ತಿನ್ನು ವಾಕ್ಯ ಕರೆಕ್ಟಾಗಿದೆ, ಏನು ಯೋಚನೆ ಇಲ್ಲ. ಆದರೆ ಅರ್ಥ ಮಣ್ಣು ತಿನ್ನು ಅಂತ ಮಾಡೋದಿಲ್ಲ. ವಿಷ ತಿನ್ನು ಅಂತ ಅರ್ಥ ಅಲ್ಲ. ಯಾಕೆ? ಯಾರು ಯಾರಿಗೆ ಯಾವಾಗ ಹೇಳಿದರು? ತಂದೆ ಮಗನಿಗೆ ಹೇಳಿದ ಮಾತು ಅವನು ಫೇಲ್ ಆದಾಗ. ಅಂದರೆ ಅರ್ಥ ಏನು ಅದಕ್ಕೀಗ? ತಂದೆ ಮಗನಿಗೆ ಎಂದಾದ್ರೂ ವಿಷ ತಿನ್ನು ಅಂತ ಹೇಳ್ತಾನೆ, ಹೇಳೋದಿಲ್ಲ, ಹೇಳಿಬಿಟ್ಟಿದ್ದಾನೆ ಈಗ. ಅದಕ್ಕೆ ಅರ್ಥ ಅದಲ್ಲ. ಯಾಕೆ? ಯಾರು ಹೇಳಿದರು, ಯಾವಾಗ ಹೇಳಿದರು, ಯಾತಕ್ಕೆ ಹೇಳಿದರು ಅಂತ ಪ್ರಸಂಗ ನೋಡಿದಾಗ ಸರಿಯಾದ ಅರ್ಥ ಗೊತ್ತಾಗುತ್ತೆ. ಅದೇ ಏಕೋ ರುದ್ರೋ ಅಂತ ಬಂದಿರಬಹುದಲ್ಲಿ, ಹಿಂದೆ ಮುಂದೆ ನೋಡಬೇಕು ಸರಿಯಾಗಿ ನೀವು ಅದನ್ನು. ಸೊ ರುದ್ರಪರ ಆಗೋದೇ ಇಲ್ಲ. ಆದರೆ ವಿಷ್ಣುಪರ ಏಕೋ ನಾರಾಯಣ ಆಸೀತ್, ವಿಷ್ಣುಪರನೇ ಆಗತ್ತೆ. ಗೊತ್ತಾಯ್ತಾ? ತಾತ್ಪರ್ಯ ಅಂತ ಅದಕ್ಕೆ ಕರೆಯೋದು. ವಾಕ್ಯ ಓದಿದ ತಕ್ಷಣವೇ ಜನ ಏನು ಮಾಡ್ಕೋಬಾರ್ದು? ಹಿಂದೆ ಮುಂದೆ ನೋಡ್ಬೇಕದು. ಏನು ಊಟ ಮಾಡ್ಬೋದು ಅಂತ ಹೇಳಿಬಿಟ್ರು ಏಕಾದಶಿ ಅಂತ ಹೇಳಿಬಿಟ್ಟ ಬಂದ್ಬಿಟ್ಟು. ಯಾರು ಹೇಳಿದ್ರು ಅಂತ ಕೇಳಿದ. ಯಾರ ಕೆಲಸಕ್ಕೆ ಬರೋ ಅವನು ಹೇಳ್ತಾನೆ, ಅವನು ತಿಂತಾನೆ ಹೇಳ್ತಾನೆ, ಅವನ್ನೇ ಮಾತು ಯಾಕೆ ಹೇಳ್ತಿ ಅಂತ ಹೇಳಿ ಮುಗೋಯ್ತು. ಈ ನಾಟ್ ಕಾಂಪಿಟೆಂಟು ಸೇದರ್ತಿ ಮುಗೋಯ್ತಾರೆ. ಇಲ್ಲ, ಭಾರಿ ದೊಡ್ಡವರೇ ಹೇಳ್ತಾರೆ ಅಂತ ಹೇಳಿದರು. ಹೌದಾ? ಹಾಗೆ ಯಾರು ಅವರ ಹಾಗಿರೋ ಭೋಜನ ಶಬ್ದಕ್ಕೆ ಅರ್ಥ ಆದಲ್ಲ. ಹೇಳಲಿಲ್ಲ ಶ್ರವಣ ಮನನ ಧ್ಯಾನ ಮಾಡಿ ಅಂತ ಅರ್ಥ ಹೊರತು ಇದು ಅರ್ಥ ಅಲ್ಲ. ಯಾಕೆ ಅವ್ರು ಹಾಗೆ ಹೇಳೋದಿಲ್ಲ, ಅದು ಗ್ಯಾರಂಟಿ. ಗೊತ್ತಾಯ್ತು? ಯಾರು ಹೇಳಿದರು ಅನ್ನೋದ್ರ ಮೇಲೆ, ಯಾವಾಗ ಹೇಳಿದರು, ಯಾರಿಗೆ ಹೇಳಿದ್ರು, ಅದನ್ನೆಲ್ಲ ತಿಳ್ಕೊಂಡು ಸುಮ್ಮನೆ ಒಂದು ಪದ ಸಿಕ್ತು ಅಂತ ಅರ್ಥ ಮಾಡೋದಾದರೆ ಹಿಂದೆ ಮುಂದೆ ತೋರಿಸ್ಲಿಲ್ಲ. ಅದು ಹೆಸರು ತೋರಿಸ್ತಾ ಸಂಬಳ ತೋರಿಸ್ತೆ, ಅಷ್ಟು ದುಡ್ಡು ಕೊಡಿ ಅಂತ ಕೇಳಿದ. ದೊಡ್ಡ ಲಿಸ್ಟ್ ಇದೆ, ಆ ಲಿಸ್ಟಲ್ಲಿ ತನ್ನ ಹೆಸರು ಮಾತ್ರ ಬರ ಮಾಡ್ಕೊಂಡ, ಅದನ್ನು ಹಿಂದೆ ಮುಂದೆ ತೆಗೆದಾಕ್ಬಿಟ್ಟ. ಅವನಿರೋದು ಯಾವುದೋ ಕೇಡರ್ನಲ್ಲಿ ಕ್ಲಾಸ್ ಒಂದು ಜಾಯಿಂಟ್ ಮಾಡಿದ. ಅದಕ್ಕೆ ಏನಂತಾರೆ? ಅದಕ್ಕೆ ಅನ್ವಯ ಸರಿಯಾಗಿ ಮಾಡಿಲ್ಲ ಅವನು, ತಾತ್ಪರ್ಯ ಅದರಲ್ಲಿಲ್ಲ. ಆದ್ದರಿಂದಾನೆ ಆ ವಾಕ್ಯಕ್ಕೆ ಅರ್ಥ ಅಲ್ಲ. ಇದರಿಂದ ಏನಾಯಿತು? ವೇದೋಕ್ತವಾದ ವಿಚಾರ ಅಂದರೆ ವೇದದಲ್ಲಿ ಮೇಲ್ನೋಟ ಕಂಡ ಬಂದ ಮಾತ್ರ ವಿಚಾರ ಅಂತ ಅರ್ಥ ಅಲ್ಲ. ವೇದದ ತಾತ್ಪರ್ಯವಾಗಿ ಬಂದಿರಬೇಕು, ವೇದದ ತಾತ್ಪರ್ಯವಾಗಿ ಬಂದಿರಬೇಕೆ ಹೊರತು ಸುಮ್ಮನೆ ಹೇಳಿದ ಮಾತಾಗಬಾರ್ದು. ಯಾವಾಗಲೂ ಅಷ್ಟೇ, ಟೋಟಲ್ ಮೀನಿಂಗ್ ಏನು, ಪರ್ಪಟ್ ಆಫ್ ದಿ ವಾಕ್ಯ ಸೆಂಟೆನ್ಸ್ ಏನು, ಸಮ್ಮರಿ ಆಫ್ ದಿ ವರ್ಡ್, ಸಮ್ಮರಿ ಆಫ್ ದಿ ಹೋಲ್ ವರ್ಸ್, ಆ ಥರ ಕೇಳ್ತಾರೆ. ಸಮ್ಮರಿ ಹೇಳಬೇಕಾದ್ರೆ ಏನು ಮಾಡಬೇಕು? ಅದರ ಎಕ್ಸ್ಪ್ರೆಸ್ ಒಟ್ಟು ತಾತ್ಪರ್ಯ ಹೇಳಬೇಕು, ಹೊರತು ವರ್ಡಿಂಗ್ಸ್ ಅಲ್ಲ ಇರೋ ತಾತ್ಪರ್ಯ ಇಂಪಾರ್ಟೆಂಟ್. ಅದು ಯಾವಾಗ ಗೊತ್ತಾಗುತ್ತೆ? ಪೂರ್ವಪರ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ಹೊರತು ಸುಮ್ಮನೆ ಓದಿಬಿಟ್ರೆ ತಾತ್ಪರ್ಯ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಸುಮ್ಮನೆ ಓದಿ ಹೇಳ್ತಾ ಇದ್ದೀ ಸರಿಯಲ್ಲ. ಹೌದು ಹೌದು, ಹೋಗ್ಬೇಕು ಅಂತ ಅರ್ಥ. ಸಾಮಾನ್ಯ ಬಾರಿ ಹೇಳೇ ಇಲ್ಲ ಇದನ್ನ. ಗೊತ್ತಾಯ್ತಾ? ಮೆಡಿಕಲ್ಗೆ ಅದಕ್ಕೆ ಎಲಿಜಿಬಿಲಿಟಿ ಇರೋರ್ಗೆ ಇಂಟರ್ ಅಡ್ಮಿಷನ್ ಕೊಡ್ತಾರೆ. ಒಬ್ಬ ಯಾವನೋ ಇವನು ಕೊಟ್ಬಿಟ್ಟು ಅಡ್ಮಿಷನ್ನ, ಯಾರು ಕಾಮರ್ಸ್ ಓದ್ದವನು ಮೆಡಿಕಲ್ ಸೀಟ್ ಸಿಕ್ಬಿಡ್ತು. ಅವನು ಅರ್ಥ ಆಗದ್ರೆ ಸಾರ್ ಅಂದ, ಏನು ಓದಿದ್ದು ಕಾಮ್, ನಿನ್ಗೆ ಅರ್ಥ ಆಗೋ ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ. ಯಾತಕ್ಕೆ? ಅವನಿಗೆ ಒಂದನೇ ಕ್ಲಾಸೇ ಪಾಠ ಮಾಡೋ ಕುತ್ಕೊಂಡು ಅವನಿಗೆ, ಗೊತ್ತಾಯ್ತಾ? ಸಾಧ್ಯ ಇಲ್ಲ. ಆದ್ದರಿಂದ ನಿನಗಲ್ಲ, ಯಾರು ಹೇಳ್ತಿರೋ ನಾವೀಗ ಈ ಕೋರ್ಸಲ್ಲಿ ಮುಗಿಸಿ ಬಂದವ್ರು ಹೇಳ್ತಿದ್ದು, ಬೇರೆಯವ್ರಿಗೆ ಹೇಳ್ತಾ ಇಲ್ಲ. ದ್ವೈತಗಳಿಗೊಬ್ಬರಿ ಅಲ್ಲ, ಶಾಸ್ತ್ರ ತಿಳಿದವ್ರಿ ಮಾತ್ರ. ಶಾಸ್ತ್ರ ಗೊತ್ತ, ಮೆಡಿಕಲ್ ಯಾವನ್ ಬೇಕಾದ್ರೂ ಬರಲಿ, ಆ ಎಲಿಜಿಬಿಲಿಟಿ ಅಂದ್ರೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಈಗ ಅವನು ಕೋಮಿಗೆ ಹೇಳಿಲ್ಲ ನಾವೀಗ, ಅವನು ಈ ಪಿ ಯು ಸಿ ಸೈನ್ಸ ಚೆನ್ನಾಗಿ ಓದಿದ್ರೆ, ಜುಯಾಲಜಿ ಜುಯಾಲಜಿ ಓದಿದ್ರೆ ಅರ್ಥ ಆಗುತ್ತೆ ಅಷ್ಟೇ, ಯಾರಿಗಂತ ಹೇಳಿಲ್ಲ. ನೀವು ಹೇಳಿ ಹೋಗ್ತಾ ಇರಲಿಲ್ಲ ಮೆಡಿಕಲ್ಗೆ ಹಾಗಿದ್ರೆ, ಇವತ್ತು ಹೋಗೋರು ಇದ್ದಾರೆ, ಹೋಗದೇ ಇರೋರು ಇದ್ದಾರೆ. ಶಾಸ್ತ್ರ ಹಾಗೇನೆ ಅಥ ಅಂತ ಅದಕ್ಕೆ ಹೇಳಿದ್ದು, ಅಥಾಥೋ ಬ್ರಹ್ಮ ಜಿಜ್ಞಾಸ ಇಟ್ ಇಸ್ ನಾಟ್ ಫಾರ್ ಆಲ್. ಯಾರಿಗಿದೆಲ್ಲ, ಎಷ್ಟೇ ಬಡಿಸಿದ್ರು ಕೂಡ ಅದು ಊಟ ಯಾರಿಗೆ, ಹಸಿವಾದವನಿಗೆ, ಹೊಟ್ಟೆ ತುಂಬಿದವನಿಗೆ ಬೇಕಾಗಿಲ್ಲ. ಅದೇ ರೀತಿ ಹೊಟ್ಟೆ ತುಂಬಿದವನಿಗೆ ಅಥವಾ ರೋಗಿ, ರೋಗಿ ಅವನು ಹಸಿವೆ ಇದೆ, ರೋಗಿ ತಿನ್ನಕ್ಕೆ ಬರೋದಿಲ್ಲ. ಇಬ್ಬರಿಗೂ ಇಲ್ಲ, ಹೊಟ್ಟೆ ತುಂಬಿದವನಿಗೂ ಇಲ್ಲ, ರೋಗಿಗೂ ಇಲ್ಲ, ಅವರಿಗಿಲ್ಲ. ಅಥವಾ ಕೈ ಹಾಕ್ಲಿಕ್ಕೆ ಹೋಗಬಾರ್ದು ಅವನು, ಇವತ್ತು ಸ್ಮಿತಿ ಮಾಡ್ತಾರೆ ಅವನು, ಕಂಬಾರ ದಂಡಮೆ ಮಾಡೋಕೆ ಬರೋದಿಲ್ಲ ಅಂಥೇಳಿ ಅದು ಸುಳ್ಳು, ಅದು ತಮ್ಮಿ ಬರೋದಿಲ್ಲ ಅಷ್ಟೇ. ಅದು ಬೇಕಾದ್ರೆ ಕಲಿಬೇಕು ನೀವು, ಅದು ಕಾರ್ಪೆಂಟ್ರ್ ಅಮ್ಮಿ ಬರೋದಿಲ್ಲ ಅಂದ ಮಾತ್ರಕ್ಕೆ ನಮಗೆ ಬರೋದಿಲ್ಲ ಅಂತೇಳಿ ಯಾರಿಗೂ ಇಲ್ಲ ಅಂತ ಅರ್ಥನ? ಏನೂ ಇಲ್ಲ. ನಿಮಗೆ ಬ್ರಹ್ಮ ಜಿಜ್ಞಾಸೆ ಬೇಕು ಅಂದ್ರೆ ಹಾಗಿರ್ಬೇಕು ನೀವು, ಅಷ್ಟು ಬೇರೆ ದಾರಿ ಇಲ್ಲ. ಕಂಡೀಷನ್ ಅದು, ಕೆಲಸದ ಬರೀ ಕೋರ್ಸ್ ಮಾಡಿದ್ರೆ ಸಾಧು, ಮೆರಿಟ್ ಬೇಕು ಮತ್ತೆ ಅದರಲ್ಲಿ ಎಕ್ಸ್ಟ್ರಾಡಿ ಮೆರಿಟ್ ಸೀಟ್, ಸೈನ್ಸ್ ಮಾಡಿದ್ರೆ ಸೀಟ್ ಸಿಗುತ್ತೆ, ಸೈನ್ಸ್ ಪಾಸ್ ಮಾಡಿದ ಮಾತ್ರಕ್ಕೇ ಸಿಗೋದಿಲ್ಲ, ಅದರಲ್ಲೂ ಕಾಂಪಿಟೇಷನ್ ಇರುತ್ತೆ. ಆ ರೀತಿ ಮಾಡಿದರೆ ಮಾತ್ರ ಸಾಧ್ಯ, ಇಲ್ಲದೆ ಹೋದರೆ ಇಲ್ಲ. ನೀವು ಹೇಳಿದ್ರಲ್ಲಿ ಏನು ಆಶ್ಚರ್ಯ, ಎಲ್ರಿಗೂ ತಿಳಿಬೇಕು ಅಂತ ಹೇಳಿದವ್ರು ಯಾರು ಫಸ್ಟ್ ನಿಮಗೆ ಹೇಳೇ ಇಲ್ಲ. ಇವತ್ತು ಎಲ್ಲರಿಗೂ ಎಲ್ಲ ತಿಳಿಯೋ ಕೋರ್ಸ್ ಯಾವುದಿದೆ ನೀವೊಂದು ತೋರಿಸಿ, ಯಾವ್ದಾದ್ರು ಎನಿಬಡಿ ಕ್ಯಾನ್ ಅಪ್ಲೈ ಅಂಡ್ ಗೆಟ್ ಅ ಸೀಟ್ ಅಂತ ಎಲ್ಲರೂ ಇದೆಯಾ ಒಂದು ಕಡೆ? ಇಲ್ಲ, ಪ್ರತಿಯೊಂದು ತಕ್ಷಣ ಎಲಿಜಿಬಿಲಿಟಿ ಹಾಕ್ಬಿಟ್ಟಿರ್ತಾರೆ ಇಮಿಡಿಯೇಟಾಗಿ. ಜಾಬ್ಗಾಗಲಿ ಸ್ಟಡೀಸ್ಗಾಗಲಿ ಎಲಿಜಿಬಿಲಿಟಿ ಪ್ರಿಸ್ಕ್ರೈಬ್ ಮಾಡದೆ ಯಾರೂ ಕೋರ್ಸ್ ಸ್ಟಾರ್ಟ್ ಮಾಡೋದಿಲ್ಲ. ಇದಕ್ಕೂ ಎಲಿಜಿಬಿಲಿಟಿ ಪ್ರಿಸ್ಕ್ರೈಬ್ ಮಾಡಿದ್ದೇವೆ, ಹೋದ ಬಾ, ಇಲ್ಲೋದ್ರೆ ಇಲ್ಲ. ಸಂಸ್ಥೆ ಅನ್ವಯಶ್ಚ ತಸ್ಮಾತ್ ಸಮಿತ್ಯೇತತ್ ಆಗಮೇನಾಪಿ ಅನ್ವೇತಿ. ಅದಕ್ಕೆ ಸಮನ್ವಯ ಅಂತ ಅನ್ನೋದು ಆಗಮಕ್ಕೂ ಅನ್ವಯಿಸ್ತಾ ಇದೆ. ಎಷ್ಟು ಸ್ವಾರಸ್ಯ ಇದೆ ನೋಡಿ, ಯಾವುದೋ ವಾಕ್ಯನ ಪಾಶುಪಾತ ಆಗಮ ಇಟ್ಕೊಂಡ ಶುರು ಮಾಡಿದ ಉಪಕ್ರಮ ಉಪಸಂಹಾರ ಇದೆ, ತಗೊಳ್ಳೋಕೆ ಹೋಗಬಾರ್ದು. ಯಾತಕ್ಕೆ? ಡಾಕ್ಯುಮೆಂಟೇ ಅಲ್ಲ, ಮೇಲೆ ಇಂಟ್ರಿಬ್ಯೂಷನ್ ತಗೊಂಡೇ ಮಾಡ್ತೀನಿ ಅದನ್ನೀಗ ಬಿಸಾಕೋ ವಿಚಾರ ತಗೊಂಡು ಇನ್ನು ಮುಂದೆ ನೋಡ್ತೀವಿ. ಈಗ ಅದಕ್ಕೆ ಸಮ್ ಅನ್ನೋದನ್ನು ಸದಾಗಮಕ್ಕೆ ಸೇರಿಸ್ಕೊಂಡು ಓದಬೇಕು. ಅಂದರೆ ಸಮನ್ವಯವನ್ನು ಸದಾಗಮಗಳೇ ಮಾಡಬೇಕೇ ಹೊರತು ದುರಾಗಮನ ಸಮನ್ವಯ ಮಾಡಲಿಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಇವತ್ತು ನಾನೇ ಎಕ್ಸ್ಪರ್ಟೈಸ್ ಇಲ್ಲ, ಅವ್ರು ಮಾತಾಡಿದ್ರೆ ಬೆಲೆನೇ ಇಲ್ಲ ಅಂತ ಹೇಳಲಿಲ್ಲ. ಇಡೀ ದೇಶದ 10 ಕೋಟಿ ಜನ ಮಾತಾಡಿದ್ರೂ ಬೆಲೆ ಇಲ್ಲ, ಒಬ್ಬ ಅವನು 500 ಜನ ಮಾತಾಡಿದ್ರೆ ಕಾನೂನಾಗೋಗ್ಬಿಡುತ್ತೆ. ಎಲೆಕ್ಟ್ ಆದವರು ಎಂ ಪಿಗಳಾದ ಅವಶ್ಚಾರ ಮಾಡಿಬಿಟ್ರೆ ಕಾನೂನಾಗುತ್ತೆ, ಇಡೀ 1 ಕೋಟಿ ಜನ ಸೇರಿ ಮಾಡಿದ್ರೆ ಆಗೋದಿಲ್ಲ. ಯಾಕೆ? ಕಾನೂನು ಮಾಡೋ ಎಲಿಜಿಬಿಲಿಟಿನೇ ಅವರಿಗಿಲ್ಲ. ಅದಕ್ಕೆ ಸಮ್ ಅನ್ನೋದು ಎರಡಕ್ಕೆ ಅನ್ವಯ, ಅದು ಸದಾಗಮ ಆಗಿರಬೇಕು, ಅದಕ್ಕೆ ಅನ್ವಯ ಸರಿಯಾಗಿ ಮಾಡಬೇಕು. ಕೆಟ್ಟದಕ್ಕೆ ಸರಿಯಾಗಿ ಅನ್ವಯ ಮಾಡಿದರೆ ಅಷ್ಟೇ, ಕೆಟ್ಟದಕ್ಕೆ ಎಷ್ಟು ಸಮನ್ವಯ ಮಾಡಿದರೂ ಕೂಡ ಅದು ಅನ್ವಯ ಅಲ್ಲ. ಒಳ್ಳೆಯದಕ್ಕೆ ಸಮನ್ವಯ ಮಾಡದೆ ಹೋದ್ರೂ ಉಪಯೋಗ ಇಲ್ಲ. ಅರ್ಥ ಆಯ್ತಾ? ಅದು ಯಾವಾಗಲೂ ಕೂಡ ಯಾವುದೋ ಒಂದು ಕಾದಂಬರಿ ಓದ್ದ, ವಿಷ್ಣು ಸರ್ವ ಸಮನ್ವಯ ಮಾಡ್ತೀನಿ ಅಂತ ಕೂತ್ಕೊಂಡ, ಏನು ಹೇಳಬೇಕು ಅದಕ್ಕೆ? ಮಾಡಬೇಡ ಅಂತ ಹೇಳಬೇಕು. ಯಾತಕ್ಕೆ? ಆ ಯೋಗ್ಯತೆ ಅದಕ್ಕಿಲ್ಲ. ಗೊತ್ತಾಯ್ತಾ? ಯೋಗ್ಯತೆನೇ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ಇವತ್ತು 1 ಕೋಟಿ ರೂಪಾಯಿ ಇರಬಹುದು, 1 ಕೆಜಿ ಉಪ್ಪಿಗೆ 1 ಕೋಟಿ ರೂಪಾಯಿ ಕೊಡೋಕ್ಕಾಗೋದಿಲ್ಲ. ಯಾತಕ್ಕೆ? ದುಡ್ಡಿದೆ, ಬಟ್ ಅದಕ್ಕೆ ಅದು ಬೆಲೆ ಇಲ್ಲ, ಅದು ಬೆಲೆ ಕೊಡಲಿಕ್ಕೆ. ಆದರೆ ವಜ್ರಕ್ಕೆ ಯೋಚನೆ ಮಾಡೋದು, ಇಟ್ ಡಿಸರ್ವ್ಸ್ ಅಂತೇಳಿ. ಗೊತ್ತಾಯ್ತಾ? ವಜ್ರಕ್ಕಿರೋ ಒಂದು ಅರ್ಹತೆ ಈ ಬರೀ ಒಂದು ಉಪ್ಪಿಗೋ ಒಂದು ಹೇಗಿಲ್ವೋ ಹಾಗೆ, ಅದೇ ರೀತಿ ಯಾವುದಕ್ಕಿಲ್ಲ ಇದು? ಅಲ್ಲೆಲ್ಲ ಆಗಮಾಡಿರೋ ಸದಾಗಮ ಉಪಕ್ರಮ ಅಪ್ಲೈ ಮಾಡಲಿಕ್ಕೆ ಹೋಗಲೇಬೇಡಿ. ಸದಾಗಮ ಅಂತ ಪೂರ್ವವಾದರೆ ಹಾಗೆ ಅರ್ಥ ಮಾಡ್ಕೊಳ್ಳೋದೆ, ಉಪಕ್ರಮ ಅರ್ಥ ಮಾಡ್ಕೊಂಡು ಮಾಡಿ. ಅರ್ಥ ಆಯ್ತಾ? ಇವತ್ತು ಟೆಕ್ಸ್ಟ್ ಬುಕ್ ಆಗೋದು, ಯಾವನೋ ಬರೋದು ಟೆಕ್ಸ್ಟ್ ಬುಕ್ ಮಾಡೋದಿಲ್ಲ, ಅದನ್ನು ಏನಾಗಿರ್ಬೇಕದು? ಕಾಂಪಿಟೆನ್ಸ್ ಇರಬೇಕು ಅವನಿಗೆ ಬರೀಬೇಕಾದ್ರೆ. ಯಾರೋ ಬರೋದ ಓದಕ್ಕೆ ಹೋಗೋಣ, ಬಿಟ್ಬಿಡು ಅಂತ ಅರ್ಥ. ಟೆಕ್ಸ್ಟ್ ಬುಕ್ಕೇ ಅಲ್ಲ ಅದು, ನಾಟ್ ಎಲಿಜಿಬಲ್. ಓದ್ಕೊಂಡು ಫೇಲ್ ಆದರೆ ನೀವು ತಪ್ಪು ಓದ್ಕೊಂಡು ಫೇಲ್ ಆದರೆ ನಾವೇನು ಜವಾಬ್ದಾರ ಅದಕ್ಕೆ? ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ನಲ್ಲಿ ಮಾತ್ರ ಕ್ವಶನ್ಸ್ ಕೇಳ್ತಾರೆ ಹೊರತು ಬೇರೆಯಲ್ಲಿ ಕೇಳೋದಿಲ್ಲ. ಅದಕ್ಕೆ ಸದಾಗಮದಲ್ಲಿ ಪ್ರಶ್ನೆ ಕೇಳಬೇಕು, ಬೇರೆದ್ರಲ್ಲ. ಸಮಸ್ಯ ಸೋ ಅನ್ವಯಶ್ಚ ತಸ್ಮಾತ್ ಸಮಿತ್ತೆ ತದ್ ಆಗಮೇತಿ ಅನ್ವ. ಅದು ಕಟ್ ಮಾಡಿ ತಸ್ಮಾತಿ ಕ್ಲೋಸ್ ಮಾಡ್ಬೇಕು, ಅಲ್ಲಿಗೆ ಫುಲ್ ಸ್ಟಾಪ್ ಹಾಕೋಬೇಕು. ಸಮಿತ್ತೆ ತದ್ ಆಗಮೇನಾಪಿ ಅನ್ವೇತಿ, तत्र काष्ण्यं मुख्यत्वं च अर्थः समय शब्दक काष्ण्यं पूर्ति ओदु ಮುಖ್ಯತ್ವಂಚ ಮುಖ್ಯವಾದ ಅರ್ಥ ತಿಳ್ಕೊ. ಲೆಟರ್ ಬಂದ ತಕ್ಷಣ ಹೇಳಕ್ತಾರೆ ಏನಂತೆ ಏನಂತೆ ಅಂತಾರೆ, ಸ್ವಲ್ಪ ಇರು ಸ್ವಲ್ಪ ಇರು ಅಂತಾರೆ. ಅದಕ್ಕೆ ಪೂರ್ತಿ ಓದ್ತೇನೆ ಅಂತ ಹೇಳ್ತಾರೆ, ಪೂರ್ತಿ ಓದ್ತಾ ಇರ್ತೇನೆ. ಅದಕ್ಕೆ ಸಂಪೂರ್ಣ ಕಾಸ್ನ್ಯಂ ಪೂರ್ತಿ ಓದಬೇಕು ಫಸ್ಟು. ಸೆಕೆಂಡ್ ಏನು ಮಾಡಬೇಕು, ಮುಖ್ಯಾರ್ಥ ಹುಡುಕ್ಬೇಕಾದ್ರಲ್ಲಿ ಓದ್ದೆ ಇಷ್ಟು ಅರ್ಥ ಇರುತ್ತೆ ಎಲ್ಲ ಓದ್ದೆ ಏನು ಅಂತ ಕೇಳಿದರು. ಅವ ದುಡ್ಡು ಕೊಟ್ಟಿದ್ದಾನೆ ವಾಪಸ್ ಕೊಡಬೇಕಂತೆ, ಅಷ್ಟೊಂದು ಬರ್ದು ಎಷ್ಟೇ ಏನೇಳೋ ಬರ್ದಿದ್ದಾನೆ ಅವನು, ಅದೆಲ್ಲ ಬಿಟ್ಬಿಟ್ಟ. ಮುಖ್ಯ ವಿಷಯ ಅದು ಒಂದೇ, ಅದು ಮತ್ತೆ ಏಕೆ ಬರೀ ದುಡ್ಡು ಕೊಡ್ಬೋದು ವಾಪಸ್ ಬರೆಯೋದಲ್ಲ. ಮತ್ತೆ ಹೇಗಿದ್ದೀರಿ ಏನೆಲ್ಲ ಕೇಳ್ಕೊಂಡ್ಬಿಟ್ಟು ಇಲ್ಲಿ ಯಾವಾಗ ಬರ್ತೀರಿ ಏನೆಲ್ಲ ಕತೆ ಕೇಳಿ ಅದನ್ನು ಬರೋದು ಆನ್ಲೈನ್ ಮಾಡೋದು ಇನ್ನೊಂದು ರಿಪೀಟ್ ಮಾಡ್ತಾನೆ ಕೊನೆಗೆ. ಅದು ಮಾತ್ರ ಅರ್ಜೆಂಟ್ ಬೇಕಾಗಿದೆ ನನಗೆ, ಏಕ್ದಮ್ ಆ ರೀತಿ ಬರೆಯೋದಿಲ್ಲ. ಅವಾಗ ಏನು ಹೇಳ್ತಾನೆ, ಎಲ್ಲದನ್ನು ಕರೆಕ್ಟ್ ಕೇಳಿದ್ದಾನೆ. ಈಗ ಕೇಳಿದ್ರು ಇವ್ರಿಗೂ ಅರ್ಥ ಆಗುತ್ತೆ ಅವ್ರಿಗೆ ಅರ್ಥ ಆಗುತ್ತೆ, ಇದೇನು ಬರಬೇಕಿಲ್ಲ ಅಂತ ಅವ್ರು ಕೇಳೋದಿಲ್ಲ. ಮುಖ್ಯ ತಾತ್ಪರ್ಯ ಅದೊಂದೇ, ಅರ್ಥ ಆಯ್ತಾ? ಅದೇ ಪ್ರತಿಯೊಂದರಲ್ಲೂ ನಾವು ಆ ರೀತಿ ಇಲ್ಲದವರು ಮಾತಾಡೋಕ್ಕೆ ಬರೋದಿಲ್ಲ. ಪ್ರತಿಯೊಂದರಲ್ಲೂ ಇರೋದು ಹಾಗೆ ಶಬ್ದ ಅಂದ ತಕ್ಷಣ ಇಂಟರ್ಪ್ರೇಷನ್ ಬೇಕು. ಇವತ್ತು ಕಾವ್ಯ ವಿಮರ್ಶೆ ಮಾಡ್ತಾರೆ, ಎಲ್ಲರಿಗೂ ಮಾಡೋಕ್ಕೆ ಬರುತ್ತಾ ಅದನ್ನ? ಕಾವ್ಯದ ಒಂದು ಶಾಸ್ತ್ರನೇ ಇದೆ. ಸಂಗೀತ ಎಲ್ಲರೂ ವಿಮರ್ಶೆ ಮಾಡಿಬಿಟ್ಟು ಯಾರು ಕೂಡಿಸಿಬಿಟ್ಟ? ಸಂಗೀತ ಅಲ್ಲ, ಸಂಗೀತ ಎಕ್ಸ್ಪರ್ಟ್ ಬೇಕು. ಮತ್ತೆ ಅದಕ್ಕೆ ಯಾವ ರಾಗ ಹೇಳಬೇಕು, ತಾಳ ಹೇಳಬೇಕು, ಸರಿ ಇದೆ ಇವನ ಪ್ರಕಾರ ಸರಿ ಇಲ್ಲ, ಅವನ ಪ್ರಕಾರ ಸರಿ ಇದೆ, ಟೆಕ್ನಿಕಲಿ ದಟ್ ಇಸ್ ಕರೆಕ್ಟ್. ಇವನಿಗೆ ಕೇಳೋದಕ್ಕಾಗ್ತಾ ಇಲ್ಲ ಬೇಡ ಅಂತಾರೆ. ಇವ್ರು ಸಿನಿಮಾ ಭಾರಿ ಎಂಜಾಯ್ ಮಾಡ್ತಾರೆ, ಶಾಸ್ತ್ರ ಸಂಗೀತನೇ ಅಲ್ಲ ಅಂತ ಹೇಳ್ತಾನ. ಸಂಗೀತನೇ ಅಲ್ಲ, ಅವನು ಒಪ್ಪೋದಿಲ್ಲ ಅದು ಸಂಗೀತ ಅಂತೇಳಿ. ಇವತ್ತು 100 ಜನ ತಪ್ಪಾಳೆ ಕತೆ ಕೂತಿರ್ತಾರೆ, ಟೆಕ್ನಿಕಲಿ ಸಂಗೀತ ಅಲ್ಲ. ಅದೇ ರೀತಿನೇ ಸಂಗೀತ ಇಲ್ಲದೇ ಇದ್ದ ಜ್ಞಾನ ಇಲ್ಲದವ್ರು ಕೋಟಿ ಜನ ಹೇಳಿದರೂ ಕೂಡ ಅದು ಸಂಗೀತ ಆಗೋದೆ. ಆದರೆ ಒಬ್ಬನೇ ಒಬ್ಬನೇ ಎಕ್ಸ್ಪರ್ಟ್ ಹೇಳಿದ್ರು ಕೂಡ ಏನಾಗುತ್ತದ? ಕರೆಕ್ಟ್ ಲಕ್ಷಣ ಒಪ್ಪಲಕ್ಕೆ ಬರೋದು. ಆದ್ದರಿಂದ ಕಾಂಪಿಟೆನ್ಸ್ ಬೇಕೇ ಬೇಕು. ತತ್ರ ಕಾರ್ಸ್ಯಂ ಮುಖ್ಯತ್ವಂಚ ಅರ್ಥ ಸಮನ್ವಯ ಸಮ್ಯಕ್ ಹೇಳುತ್ತಾರೆ. ಬಲಾಬಲತ್ವಾದಿನ ಪರೀಕ್ಷಿತ ಪರೀಕ್ಷಿತಾತ್ ಉಪಕ್ರಮಾದಿ ಲಿಂಗ ಸಮುದಾಯಾತ್ ತನ್ನಿರ್ಣಯ ತತ್ಪರತ್ವರೂಪ ಸಂಬಂಧಾದ್ವಾ ಬ್ರಹ್ಮ ಅಲ್ಲ ವಿಷ್ಣುರೇವ ಸಮ್ಯಕ್ ಮುಖ್ಯಯಾ ವೃತ್ಯ ಕಾರ್ಸ್ನೇನ ಆಗಮೋದಿತಃ ತತ್ತಾತ್ಪರ್ಯ ವಿಷಯೋ ವಾ ನತು ಪಾಶಪದಾದಿ ರೂಪ ವ್ಯಾಖ್ಯಾನ ವ್ಯಾಖ್ಯಾನೇನ ವಾ ಆಪಾತ ಪ್ರತೀತ್ಯಾ ವಾ ರುದ್ರಾದಿರಿತ್ಯರ್ಥ. ಒಟ್ ಸಮರಿ ಅದಕ್ಕೆ ಸಮನ್ವಯಾತ್ ಶಬ್ದಕ್ಕೇನರ್ಥ? ಸಮನ್ವಯಾತ್ ಅಂದರೆ ಸಮ್ಯಕ್ ಬಲಾಬಲತ್ವಾದಿನ ಪರೀಕ್ಷಿತಾತ್ ಅಂತ ಅರ್ಥ. ಸಮ್ಯಕ್ ಬಲ ಅಬಲ, ಬಲ ಅಂದರೆ ಯಾವುದಕ್ಕೆ ಸ್ಟ್ರೆಂತ್ ಇದೆ, ಯಾವುದಕ್ಕೆ ಸ್ಟ್ರೆಂತ್ ಇಲ್ಲ, ಅಬಲ. ಈ ಮಾತಿ ಬೆಲೆ ಇದೆ, ಈ ಮಾತಿ ಬೆಲೆ ಇಲ್ಲ, ಇದು ಪ್ರಬಲ, ಇದು ಕಡಿಮೆ, ಇದು ದೊಡ್ಡದು, ಇದು ಚಿಕ್ಕದು, ಇದು ಸಶಕ್ತ, ಇದು ಅಶಕ್ತ, ಆದಿ ಶಬ್ದದಿಂದ ಉಳಿದೆಲ್ಲ ತಗೋಬೇಕು. ಪರೀಕ್ಷಿತಾತ್ ಪರೀಕ್ಷೆ ಮಾಡಬೇಕು. ಉಪಕ್ರಮಾದಿ ಲಿಂಗಂ ಲಿಂಗ ಸಮುದಾಯಾತ್, ಉಪಕ್ರಮಾದಿ ಲಿಂಗ ಸಮುದಾಯಾತ್ ಒಂದೇ ಬರಬಾರ್ದು, ಉಪಕ್ರಮ ಉಪಸ ಎಲ್ಲ ಟ್ಯಾಲಿ ಆಗಬೇಕು. ಗೊತ್ತಾಯ್ತಾ? ಎರಡನೇದು ಆಮೇಲೆ ತತ್ತನ್ನಿರ್ಣೀತ ತತ್ಪರತ್ವ ರೂಪ ಸಂಬಂಧಾದ್ವಾ ಅದರ ತಾತ್ಪರ್ಯವನ್ನು ಘಟಿಸಬೇಕು ಇಷ್ಟರ ಮೇಲೆ. ಆಗ ನನ್ನ ಏನಾಗುತ್ತದ? ವಿಷ್ಣುರೇವ ಸಮ್ಯಕ್ ಮುಖ್ಯಯಾವೃತ್ಯ ಕಾರ್ಸ್ನೇನ ಆಗಮೋದಿತ. ಆಗ ಯಾವ ಶಾಸ್ತ್ರ ತಗೊಂಡ್ರು ಕೂಡ ಏನು ಬರುತ್ತೆ ಅಲ್ಲಿ? ವಿಷ್ಣು ಸರ್ವೋತ್ತಮತ್ತನೇ ಬರುತ್ತೆ ಹೊರತು ಬೇರೆ ಅಲ್ಲ. ತಾತ್ಪರ್ಯ ವಿಷಯ ಆಗಮೋದಿತ, ತಾತ್ಪರ್ಯ ವಿಷಯೋ ವಾ. ನಿಮಗೆ ಭಾರಿ ಇಂಟ್ರೆಸ್ಟಿಂಗ್ ಅಂದರೆ 18 ಪುರಾಣ ಇದೆ. 18 ಪುರಾಣ ಸಾಮಾನ್ಯ ಸ್ಥಳ ನಾರಾಯಣ ನಮಸ್ಕೃತ ಅಂತಲೇ ಶುರುವಾಗ, ಸಾಮಾನ್ಯ ಶುರುವಾಗ ನಾರಾಯಣ ನಮಸ್ಕೃತ್ಯನೆ, ಮಹಾಭಾರತ ಶುರುವಾಗ ನಾರಾಯಣ ಸ್ವರೂಪ ನಾರಾಯಣ ನಮಸ್ಕೃತ್ಯ. ಅಂದ್ಮೇಲೆ ಹುಡುಗ ದೇವರು ನೋಡಿದ ಕಣ್ಮಿಷ್ಟು ಏನು ಹೇಳ್ಬೋದು ನೀವೀಗ? ನಾರಾಯಣ ನಮಸ್ಕಾರ ಮಾಡ್ತಾ ಶಿವಪುರಾಣ ಬರೆದ್ರೆ ಯಾರು ಸರ್ವೋತ್ತಮ ಅಂತ ಅರ್ಥ? ನಾರಾಯಣ ಬಗ್ಗೆ ಹೊರಟಿರೋದು ಅದೀಗ. ಮುಂದೆ ಹೆಸರು ಏನೇ ಇದ್ರು ಕೂಡ ಟೈಟಲ್ ಅದೇ. ನೀವು ಫಿಸಿಕ್ಸ್ ಅಂತ ಟೈಟಲ್ ಬರೆದಿದ್ದಾನೆ, ಒಳ್ಳೆ ಮ್ಯಾಥಮೆಟಿಕ್ಸ್ ಬರೆದ ಎಷ್ಟೋ ಮ್ಯಾಥಮೆಟಿಕ್ಸ್ ಬರುತ್ತೆ, ಸ್ಟಿಲ್ ಅದು ಮ್ಯಾಥಮೆಟಿಕ್ಸ್ ಅಲ್ಲ. ಏನದು? ಅದು ಫಿಸಿಕ್ಸ್ ಸಂಬಂಧಪಟ್ಟ ಮ್ಯಾಥಮೆಟಿಕ್ಸ್, ಅದು ಈ ಮ್ಯಾಥಮೆಟಿಕ್ಸ್ ಅಲ್ಲ. ನಂಗೂ ಮ್ಯಾಥಮೆಟಿಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಲೆಕ್ಕ ಹಾಲಿನ ಲೆಕ್ಕ ಮಾಡೋರೆಲ್ಲ ಮ್ಯಾಥಮೆಟಿಷಿಯನ್ ಅಂತ ಕರೀತಾರಾ? ಹಾಲು ಮಸನ್ ಲೆಕ್ಕ ಹೊರಟು ಹೋದ ಪ್ರೊಫೆಸರ್ ಆಫ್ ಮ್ಯಾಥಮೆಟಿಕ್ಸ್ ಅಲ್ಲ ಅವರು. ಗೊತ್ತಾಯ್ತಾ? ಅದನ್ನು ಬಂದರೂ ಕೂಡ ಅದು ಮ್ಯಾಥಮೆಟಿಕ್ಸ್ ಈ ಮ್ಯಾಥಮೆಟಿಕ್ಸ್ ಅಂತ ಅಲ್ಲ. ಟೆಕ್ನಿಕಲಿ ಪ್ರೊಫೆಸರ್ ಅನ್ಸ್ಬೇಕಾದ್ರೆ ಅದಕ್ಕೊಂದು ಬೇರೆ ಪದ್ಧತಿ. ಅಂಥವ್ರು ಹೇಳಿದರೆ ಕರೆಕ್ಟ್. ಉಪಕ್ರಮಾದಿ ಲಿಂಗ ಸಮುದಾಯ ತನ್ನೇನು, ಅದು ಯಾವ 6 ಲಿಂಗಗಳಿವೆ ಅದರಲ್ಲಿ ಒಂದಕ್ಕೂ ಏನಾಕೊಡೋದು ವಿರೋಧ ಬರಬಾರ್ದು, ಎಲ್ಲದಕ್ಕೂ ಹೊಂದಾಣಿಕೆ ಬರಬೇಕು. ನಮ್ಮಲ್ಲಿ ಮೀಟಿಂಗಲ್ಲಿ ಏನಾಗುತ್ತೆ, 5 ಜನ ಇದ್ದಾರೆ, 3 ಜನ ಒಂದು 2 ಒಂದು ಹೇಳ್ತಾರೆ, 3 ಜನ ಒಪ್ಕೊಂಡ್ಬಿಡ್ತಾರೆ. ಶಾಸ್ತ್ರದಲ್ಲಿ ಹಾಗಲ್ಲ, ಎಲ್ಲ ಒಪ್ಕೋಬೇಕು. ಅರ್ಥ ಆಯ್ತಾ? ಈಗ 3 ಆ ಕಡೆ 2 ಈ ಕಡೆ ಆದ್ರಿಲ್ಲ, ತಾವು ಹೆಚ್ಚು ಹೇಳಿದ್ದ ಶಾಸ್ತ್ರ ಅಲ್ಲ, ಎಲ್ಲದೂ ಟ್ಯಾಲಿ ಆಗಬೇಕು. ಒಂದು ವೇದಾಕ್ಷರಾಣಿ ಯಾವಂತ ಅಕ್ಷರಾಕ್ಷರ ಕೂಡ ಕರೆಕ್ಟ್ ಇರಬೇಕು. ಅರ್ಥ ಆಯ್ತಾ? ಈಗ ಇವತ್ತು ಗೋಲ್ಡ್ ಅಂತ ಹೇಳಿದರೆ 30% ಗೋಲ್ಡ್ ಇದ್ದರೆ ಗೋಲ್ಡ್ ಅಂತ ಕರೆಯೋದಿಲ್ಲ, ಏನಂತಾರೆ ಅದನ್ನು? 100% ಆಭರಣಕ್ಕೆ ಎಷ್ಟಿರಬೇಕು ಅಷ್ಟು. ಅರ್ಥ ಆಯ್ತಾ? ಈಗ ಶಾಸ್ತ್ರ ಅಂದರೆ ಆ ರೀತಿ ಯೋಚನೆ ಮಾಡಬೇಕೇ ಹೊರತು ಯಾವುದೋ ಒಂದು ಇದ್ರ ಬಗ್ಗೆ ಸ್ಟೀಲ್ ಪಾತ್ರೆ ವ್ಯವಹಾರ ಮಾಡಿದ್ರೆ ಮಾಡಬಾರ್ದು. ಚಿನ್ನದ ವ್ಯವಹಾರನ ಸ್ಟೀಲ್ ಪಾತ್ರೆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋಗಬಾರ್ದು. ಶಾಸ್ತ್ರ ವಿಚಾರಣೆ ಯಾವಾಗಲೂ ಏನು ಮಾಡಬೇಕೋ ಆ ಸುಮ್ಮನೆ ತಗೊಂಡು ಟೆಸ್ಟ್ ಮಾಡಿ ಶುರು ಮಾಡ್ತಾನೆ ಬಂಗಾರ ಕೊಟ್ಟ ತಕ್ಷಣ. ಹಾಗೆಲ್ಲ ಟೆಸ್ಟ್ ಮಾಡ್ದ ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳೋದಿಲ್ಲ ಅವನು. ಎಷ್ಟು ಬೇಕಾದ್ರೂ ಟೆಸ್ಟ್ ಮಾಡಿ ಇವಾಗ ಇನ್ನೊಂದು 10 ವರ್ಷ ಬೇಕಾದ್ರೂ ಬಿಟ್ಟು ಬನ್ನಿ, ನಿಮ್ಮ ಮೊಮ್ಮಕ್ಕಳು ಬಂದರೂ ನನ್ನ ಗ್ಯಾರಂಟಿ ಅಂತ ಹೇಳ್ತಾ ಇವತ್ತು ಸೀರಿಯಲ್ ಆದರೆ ತಗೊಳ್ಬಿಡ್ತಾನೆ ಮುಂದೆ ಕೇಳಿದ್ರೆ ಗೊತ್ತಿಲ್ಲ. ಯಾಕೆ ಅಲ್ಲಿ ಟೆಸ್ಟ್ ಮಾಡ್ದೆ ಕೂತ್ ಇದೇನು ಟೆಸ್ಟ್ ಮಾಡೋದು ಅವನಿಗೆ? ಇರೋ 10 ರೂಪಾಯಿ ಟೆಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಟೆಸ್ಟಿಂಗ್ ಚಾರ್ಜಸ್ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ಕೊನೆಗೆ ಎಸ್ಸದ್ರೂ ಅಷ್ಟೇ ನೋವು ಅಂದ್ರೆ ಬೆಲೆ, ಮತ್ತೆ ಲಾಸ್ ಆದರೂ ಅದರ ಅರ್ಥ ಇಲ್ಲ. ಕೆಲವೊಂದು ಮಿನಿಮಮ್ ಮಾತ್ರ ಮಾಡೋಕ್ಕೆ ಬರೋದಿಲ್ಲ, ಆದ್ರಿಂದ ಅದಕ್ಕೆ ಕೇರ್ ತಗೊಳ್ಳೋದಿಲ್ಲ. ಸೊ ಕತೆ ಕಾದಂಬರಿ ಭಾರಿ ಟೆಸ್ಟ್ ಮಾಡಬೇಕಾಗಿಲ್ಲ. ಶಾಸ್ತ್ರನ ಏನು ಮಾಡಬೇಕು? ಟೆಸ್ಟ್ ಮಾಡಲೇಬೇಕಲ್ಲ. ಅದಕ್ಕೆ ನೀವು ಯಾವುದೋ ಅಂಗಡಿಗೆ ಹೋದ ಕಾಲಕ್ಕೆ ಅವನು ಕುಲಗೋತ್ರ ಮೀ ಬೇಕಾಗಿಲ್ಲ. ಅವನು ಯಾರೋ ಅವನಪ್ಪ ಯಾರೋ ಮೊಮ್ಮಗ ಯಾರೋ ಅದೆಲ್ಲ ಮೀ ಬೇಕಿಲ್ಲ. ಆದರೆ ಅದೇ ಪಾಠ ಪ್ರಯತ್ನ ಶುರುವಾಯ್ತಾಗ ಎಲ್ಲಿ ಭೇಟಿ ಶುರುವಾಯ್ತಾಗ ಏನಿದು ಯಾಕಿದೆ ಇಲ್ಲದ ಸಾಧ್ಯ ಇಲ್ಲ ಹೇಳೋದಕ್ಕೆ. ಸತ್ಯಕಾಮ ಬಂದಾಗ ಕೇಳಿ ಯಾರು ನೀನು ಅಂತ ಕೇಳಿದ್ರು. ಎಲ್ಲದಕ್ಕೂ ಕೇಳಬೇಕಾದ ಕಾರಣ ಇಲ್ಲ, ಟಿಕೆಟ್ಗೆ ದುಡ್ಡು ಕೊಟ್ಟೆ ಟಿಕೆಟ್ ಕೊಟ್ಬಿಡ್ತಾನಷ್ಟೇ. ಅದು ಪಾಸ್ ತೋರಿಸ್ಬೇಕಾದ್ರೆ ಎಲ್ಲರಿಗೂ ಪಾಸ್ ಕೊಡೋದಿಲ್ಲ. ಪಾಸ್ ತಗೊಳಕ್ಕೆ ಏನು ಬೇಕು ಅವನಿಗೆ? ಎಲಿಜಿಬಿಲಿಟಿ ಬೇಕು. ನೀ ಸ್ಟೂಡೆಂಟಾ ಇದಾ ಏನಪ್ಪ ನೀನು ಅಂತ ಕೇಳ್ತಾ. ಅದರಲ್ಲೂ ಪಾಸಲ್ಲಿ ಮತ್ತೆ ಪರ್ಸೆಂಟೇಜ್ ಇದೆ, 100% ಫ್ರೀ ಕೊಡಬೇಕಾದ್ರೆ ಇನ್ನೂ ಜಾಸ್ತಿ ಆಗಿದೆ. ಡಿಪಾರ್ಟ್ಮೆಂಟೇನೇ ಆಗಿರಬೇಕು, 30% 70% ಬೇರೆ. 100% ಫ್ರೀ ಪಾಸ್ ಸಿಗಬೇಕಾದ್ರೆ ಏನಾಗಿರ್ಬೇಕು? ಅವನು ವೆರಿ ಕ್ಲೋಸಲ್ಲಿ ರಿಲೇಟೆಡ್ ಟು ಡಿಪಾರ್ಟ್ಮೆಂಟ್ ಆಗಿರ್ಬೇಕು. ಅರ್ಥ ಆಯ್ತಾ? ಅಲ್ಲಿ ಡೀಟೇಲ್ಸ್ ಕೇಳ್ತಾರಾಗ. ಟಿಕೆಟ್ ಕೇಳಬೇಕಾದ್ರೆ ಸುಮ್ಮನೆ ಕೊಡ್ತೀಯ, ಇದು ಕೊಡ ಯಾಕೆ ಕೇಳ್ತೀಯ ಅಂತ ಕೇಳಿದರೆ ಟಿಕೆಟ್ನಲ್ಲಿ ಏನು ಕೊಡಬೇಕಾಗಿಲ್ಲ ಅವನು? ಕನ್ಸೆಷನ್ ಕಾನ್ಸೆಪ್ಟೇ ಇಲ್ಲ ಅಲ್ಲಿ, ಅದು ಕೊಡೋದಿಲ್ಲ. ಈ ಕನ್ಸೆಷನ್ ಕಾನ್ಸೆಪ್ಟ್ ಬಂದಷ್ಟು ಏನಾಯ್ತು ಈಗ ಕೇಳಬೇಕಾಯ್ತು. ಇನ್ನೂ ಕೆಲವು ಸಿಟಿಜನ್ನೇ ಆಗಿರಬೇಕು, ಅವು ಇನ್ನು ಕೇಳ್ತಾರೆ ಐಡೆಂಟಿಟಿ ಕಾರ್ಡ್ ಕೇಳಿ. ಎಲ್ಲದಕ್ಕೆ ಐಡೆಂಟಿಟಿ ಕಾರ್ಡ್ ಕೇಳೋದಿಲ್ಲ, ಯಾವುದ್ರ ರಿಸ್ಕ್ ಇದೆ ಅದರಲ್ಲಿ ಕೇಳ್ತಾರೆ. ಆದ್ದರಿಂದ ಈ ಉಪಕ್ರಮ ತಾತ್ಪರ್ಯ ನಿರ್ಣಾಯಕವ ನಿನ್ನ ನಿಂಗಗಳು ಅಂತೇನಿವೆ ಅವುಗಳನ್ನ ಅಪ್ಲೈ ಮಾಡಬೇಕು, ಮತ್ತು ಬಲಾಬಲ ಪರೀಕ್ಷೆ ಮಾಡಬೇಕು, ಮತ್ತು ತಾತ್ಪರ್ಯ ಏನು ಅಂತ ಕಂಡುಹಿಡಿಬೇಕು. ಆ ರೀತಿ ಮಾಡಿದಾಗ ನೀವಾಗಿದೆ ವಾಕ್ಯ ತಗೊಂಡು ಬನ್ನಿ, ವಿಷ್ಣುರೇವ ವಿಜಿಜ್ಞಾಸ್ಯ, ವಿಷ್ಣುರೇವ ಸಮ್ಯಕ್ ಮುಖ್ಯ ಯಾ ವೃತ್ಯ ಕಾರ್ಸ್ನೇನ ಆಗಮೋದಿತ ತತ್ಪರ್ಯ ವಿಷಯೋ ವಾ. ಆಗಮದಲ್ಲಿ ಹಾಗೆ ಬಂದಿದೆ. ರುದ್ರದೇವರ ಕಥೆ ಭಸ್ಮಾಸನ ಕಥೆ ಹೇಳ್ತಾ ಇದ್ದಾರೆ. ತಪಸ್ ಮಾಡ್ದ ವರ ಕೊಟ್ಟ ಅಷ್ಟೇ ಅಲ್ಲಿಗೆ ನಿಲ್ಲಿಸಿಬಿಟ್ರೆ ಕತೆ ಪೂರ್ತಿ ಕೇಳಲಿಲ್ಲ ಅವನು. ಗೊತ್ತಾಗ ಸುರ ಹೋದ, 7 ದಿವಸ ತಪಸ್ ಮಾಡ್ದ ಕೇದಾರದಲ್ಲಿ ಪ್ರತ್ಯಕ್ಷರ ರುದ್ರದೇವರು, ವರ ಕೊಟ್ಬಿಟ್ಟು ನಿಲ್ಲಿಸ್ಬಿಟ್ಟ ಕಥೆನ. ನೀವು ಭಾಗವತ ಹೇಳ್ತಿರೋದು, ರುದ್ರದೇವರ ಕತೆ ಹೇಳ್ತಾ ಇದ್ದೀರಿ. ಸ್ವಲ್ಪ ಮುಂದೋದ್ರು ತಲೆ ಕೈ ಇಡ್ಲಕ್ಕೆ ಬಂದ, ಬಿಟ್ಟು ಬಂದು ಕಾಪಾಡ್ದ. ಯಾರ ಕತೆ ಆಯ್ತಾ ಅದೀಗ? ತಾತ್ಪರ್ಯರು ಅಲ್ಲಿಗ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ಬಿಟ್ರೆ ರುದ್ರ ವರ ಕೊಟ್ಟು ದೊಡ್ಡ ವರ ಕೊಟ್ಟರು, ಆದ್ರಿಂದ ದೊಡ್ಡ ದೇವರು ಅಷ್ಟೇ, ಮುಂದೆ ನೋಡಲೇ ಇಲ್ಲ ಅವನು. ಅವರಿಗೆ ಪ್ರಾಬ್ಲಮ್ ಆಯ್ತು ಇಮಿಡಿಯೇಟ್ ಆಗಿ. ಅರ್ಧಂಬರ್ಧ ಓದಿದ್ದಕ್ಕೆ ಏನಾಯ್ತು ಅವನಿಗೀಗ? ತಾತ್ಪರ್ಯ ಗೊತ್ತಾಗಲೇ ಇಲ್ಲ. ಅದು ಫಸ್ಟ್ ಪೂರ್ತಿ ಓದಬೇಕು. ನಮ್ಮ ಜನ ರಾಮಾಯಣ ಮಹಾಭಾರತ ಬೈತಾರಲ್ಲ, ಪೂರ್ತಿ ಓದಲ್ಲ, ಏನೋ ಓದ್ದೇ ಬೈತಾರೆ. ಏನೇನೋ ಓದಲ್ಲ, ಟಿವಿನೂ ಎಲ್ಲ ನೋಡ್ಕೊಂಡಿರ್ತಾರೆ, ಯಾರು ಅರಿಕತೆ ಕೇಳಿರ್ತಾರೆ, ಅದ್ರ ಮೇಲೆ ಪ್ರಶ್ನೆ ಮಾಡಿ ಶುರು ಮಾಡುತ್ತಾರೆ. ತಪ್ಪದು. ಏನು ಮಾಡಬೇಕು ಯಾವಾಗಲೂ? ಫಸ್ಟ್ ಹೇಳಿ ನಮಗೆ ಗೊತ್ತಿಲ್ಲ ಅಷ್ಟೇ ಹೇಳಬೇಕಷ್ಟೆ. ಗೊತ್ತಿಲ್ಲ ಅಂತ ಹೇಳಬೇಕು. ಗೊತ್ತಿಲ್ಲ ಅಂತ ಹೇಳೋದ್ರ ಬದಲು ಬಾಯಿ ಬಂದ ಬೇಕತ್ತ ಓಡಾಡ್ತಿರ್ತಾರೆ. ಅದನ್ನು ಇವ್ರು ನಂಬ್ತಿರ್ತಾರೆ ಉಳಿದವರು. ಅವನು ಹೇಳೋದಕ್ಕೆ ಏನು ಅಧಿಕಾರ ಇದೆ ಅವನಿಗೆ? ಅವನ ಮಾತಿಗೆ ಏನು ಬೆಲೆ ಇದೆ ಅಂತ ಬಿಡಬೇಕಲ್ಲ, ಬಿಡೋದಿಲ್ಲ. ನತು ಪಾಶುಪದಾತಿ ರೂಪ ವ್ಯಾಖ್ಯಾನೇನವ ಆಪಾತ ಪ್ರತೀತ್ಯಾವ ರುದ್ರಾದಿರಿತ್ಯರ್ಥ. ಆದ್ದರಿಂದ ಪಾಶುಪತಾದಿ ಆಗ ಯಾತ್ರೆ ತಗೊಳ್ಬಾರ್ದು ಅಂದರೆ ಅದೇನಾದ್ರು ರೂಲ್ಡ್ ಔಟ್ ಡಿಸ್ಕಷನ್, ಏನಲ್ಲ ಅದು ಡಿಸರ್ವೇ ಆಗೋದಿಲ್ಲ, ಬಿಟ್ಬಿಡೋದು ಆ ಕಡೆಗೆ. ಮತ್ತೆ ಹೊರಗಿನ ಅರ್ಥ ಇದೆ ಪಾಶುಪತಾದಿಗಳಲ್ಲಿ, ಹೊರಗಿನ ಅರ್ಥ ಒಳಗಿನ ಅರ್ಥ ಇಲ್ಲ, ಟು ಬಿ ಕಂಡೆಮ್ ಟೋಟಲಿ. ಅದು ವೇದಗಳು ಹಾಗಲ್ಲ, ಆಪಾತ ಅರ್ಥನೋ ಒಳಗಿನ ಅರ್ಥನೋ. ಏಕೋ ರುದ್ರೋನ ದ್ವಿತೀಯ ಆಯತಸ್ತೆ ವಾಕ್ಯನ ಅಲ್ಲ ಅಂತ ಕರೆಕ್ಟಾಗಿದೆ, ತಪ್ಪಲ್ಲ. ರುದ್ರ ಅಂದ ನೀನು ಶಿವ ಅಂತ ತಿಳ್ಕೊ, ಅದೇ ತಪ್ಪಾಗಿರೋ. ರುದ್ರೋ ಬಹುಶರಾಭ ವಿಷ್ಣು ರುದ್ರ ಅಂತ ಹೆಸರು ಇದೆಯಲ್ಲ, ಸರಿಯಾಗಿದೆಯಲ್ಲ, ಎಲ್ಲಿ ಬಿರೋಲ್ಲ ಎಲ್ಲಿ ಬಂದಿದೆ. ಅದಕ್ಕೀಗ ನಾರಾಯಣಗೆ ಹಾಗೆ ಮಾಡ್ತೀವಿ, ನಾರಾಯಣ ಅಂತ ಹೆಸರು ರುದ್ರದೇವರಿಗಿಲ್ಲ, ಅರ್ಥ ಆಯ್ತಾ ಈಗ? ಆದ್ದರಿಂದ ಅವರ ಅವ್ರಿಗೆ ಅವ್ರ ಅರ್ಥ ಮಾಡೋಕ್ಕೆ ಬರೋದಿಲ್ಲ, ತಿಳಿತಾ? ಈ ರೀತಿ ಮಾಡ್ಕೊಂಡಾಗ ಕನ್ಫ್ಯೂಷನ್ ಬರೋದೇ ಇಲ್ಲ. ಇವ್ರು ಯಾರು ಅದನ್ನೆಲ್ಲ ಓದ್ದೇನೆ ಸುಮ್ಮನೆ ಅರ್ಥ ಬರೀತಾರೆ, ಅದಕ್ಕೇನಾಗತ್ತದ ತಪ್ಪಾಗುತ್ತೆ. ಸೊ ವೇದ್ರ ಬಗ್ಗೆ ಫಾರಿನರ್ಸ್ ಎಲ್ಲ ಅರ್ಥ ಬರೆದ್ರು, ಇಂದ್ರಾವಾಸಿ ವೇದಿಕ್ ಗಾಡ್, ಇಂದ್ರನ ಬಗ್ಗೆ ತುಂಬ ಸೂಕ್ತ ಇದೆ, ಇಂದ್ರನೇ ವೇದ ದೇವರು, ಆ ವಿಷ್ಣು ಅವರು ಪುರಾಣಿಕ್ ಗಾಡ್ ಅಂತ ಕರೀತಾರೆ. ಯಾಕೆಂದ್ರೆ ಅವರಿಗೆ ಅರ್ಥ ಮಾಡ್ಕೊಳ್ಳೋದು ಬರಲೇ ಇಲ್ಲ, ಸರ್ವ ಶಬ್ದ ವಾಚ್ಯತ್ವದೆಲ್ಲ ಗೊತ್ತಿಲ್ಲ ಅವರಿಗೆ. ಆದ್ದರಿಂದ ಏನು ತಿಳ್ಕೊಂಡ್ಬಿಟ್ರು, ಅಗ್ನಿ ಶುರುವಾಯಿತು, ಇಂದ್ರ ಏನೋನೇ ಬಂದು. ಸೊ ಬಹುದೇವತಾವಾದ ತಂದುಬಿಟ್ರು ಅಂತ ಹೇಳಿ. ಅದನ್ನೇಮ ಉಳಿದು ನೋಡಿದ್ರೆ ಬಹುದೇವತಾವಾದ ಸರಿಯಲ್ಲ, ಏಕದೇವತಾವಾದ ಸರಿ, ನಾವೆಲ್ಲ ಏಕದೇವತಾವಾದ ಹೇಳುತ್ತೇವೆ. ಸೊ ಇದು ವೈದಿಕರೆಲ್ಲ ಕೂಡ ಬಹುದೇವತಾವಾದಿಗಳಾದ್ರಿಂದ ಅಲ್ಲಿ ಹೊಂದಾಣಿಕೆನೇ ಇಲ್ಲ ಅಂತ ಕಲಾಡಿ ಶುರು ಮಾಡಿಬಿಟ್ರು. ಹೊಂದಾಣಿಕೆ ಅದಕ್ಕೆ ಅರ್ಥ ಸಮನ್ವಯ ಮಾಡಿಕೊಂಡ್ರೆ ಬರ್ತಿತ್ತು, ಅದು ಸಮನ್ವಯ ಮಾಡಿಕೊಳ್ಳೇ ಇಲ್ಲ ಅವರು. ಅಯಂ ಭಾವ ಒಟ್ಟು ತಾತ್ಪರ್ಯವನ್ನು ಹೇಳ್ತಾರೆ. ಮತ್ತೆ ಉಪಕ್ರಮಾದೀನಾಮೇವ ಪ್ರಬಂಧ ತಾತ್ಪರ್ಯ ವಿಷಯಾರ್ಥ ಪ್ರಮಾಪಕತ್ವಾ ವ್ಯಾಖ್ಯೇಯಸ್ಯ ಉಪಕ್ರಮಾದಿ ಅನನುಸಾರಿ ವ್ಯಾಖ್ಯಾನ ಆಪಾತ ಪ್ರತೀತ್ಯೋಚ್ಚ ಅನೇಬಂ ರೂಪತ್ವಾ ಪಾಶುಪತಾದೇಶ್ಚ ವೇದಸ್ಥ ಉಪಕ್ರಮಾದಿ ಅನನುಸಾರೇಣ ತದ್ವ್ಯಾಖ್ಯಾನಾಯ ಪ್ರವೃತ್ತತ್ವಾತ್ ತದುಕ್ತ ಪ್ರಕಾರೇಣ ವಾ ಆಪಾತ ಪ್ರತೀತ್ಯಾ ವಾ ರುದ್ರಾದಿಹಿ ಆಗಮಾರ್ಥೋ ಗ್ರಾಹ್ಯ ಇತ್ಯಬಾಧೇನ ಪ್ರಾಪ್ತ ಮುಖ್ಯವೃತ್ತ್ಯ ಕಾರ್ಸ್ನೇನ ಉಪಕ್ರಮಾದಿಭಿಃ ಆಗಮೋದಿತೋ ವಿಷ್ಣುರೇವೇತಿ ಉಪಕ್ರಮಾದಯಸ್ತು ವಿಷ್ಣುಮೇವ ಆಗಮತಾತ್ಪರ್ಯಾರ್ಥಂ ಪ್ರಮಾಪಯಂತಿ ತೇತದಗ್ರೇ ವ್ಯಕ್ತಂ ಪಂಚರಾತ್ರಾದಿಸ್ಮೃತಯೋ ವೇದಸ್ಯ ಉಪಕ್ರಮಾದಿ ಅನುಸಾರಿಣ್ಯ ಏವೇತಿ ಅಯಂ ಭಾವ. ಅಯಂ ಭಾವ ಅಂದ್ರೇನು? ಇಷ್ಟತ್ ಹೇಳಿದ್ರೆ ಒಟ್ಟು ತಾತ್ಪರ್ಯ ಇಷ್ಟು. ಸಮ್ಮರಿ ಆಫ್ ದಿ ಹೋಲ್ ಸೂತ್ರ ಏನದು ಅಂದರೆ ಸರಿಯಾಗಿ ಓದ್ಕೋಬೇಕು. ಇದಕ್ಕೆಲ್ಲ ಸಂಸ್ಕೃತ ಬಂದಾಗ ಸ್ವಾರಸ್ಯ ಅರ್ಥ ಆಗುತ್ತೆ, ಇಲ್ಲದ್ರೆ ಸ್ವಾರಸ್ಯ ಗೊತ್ತಾಗೋದಿಲ್ಲ. ಹೇಳಿದ ನಾಲ್ಕು ಯಾವುದೋ ಕೊಟ್ಬಿಟ್ಟು ಕಣ್ಣು ಮುಚ್ಕೊಂಡು ಕುಡಿದುಬಿಟ್ರೆ ರುಚಿ ಗೊತ್ತು ಕೇಳಿದರೆ ಗಡ್ಲಲ್ಲಿ ಹಾಕೊಂಡು ನುಂಗಿಬಿಟ್ರೆ ರುಚಿ ಗೊತ್ತಾಗಲ್ಲ, ಏನು ಮಾಡಬೇಕಾದ್ರೆ? ನಾಲಿಗೆ ಗ್ರಹಣ ಇದ್ದ ಮಾತ್ರ ರೋಗಿಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ನಾಲಿ ಸರಿ ಇಲ್ಲ ಅಂತಂದು ಗೊತ್ತೇ ಆಗೋದಿಲ್ಲ. ಕೆಲವು ಪದಾರ್ಥ ಅಂತ ತಿಳ್ಕೊಬೇಕಾದ್ರೆ ಎಲ್ಲ ಗೊತ್ತಿರಬೇಕು. ಉಪಕ್ರಮಾದೀನಾಮೇವ ಪ್ರಬಂಧ ತಾತ್ಪರ್ಯ ವಿಷಯಾರ್ಥ ಪ್ರಮಾಪಕತ್ವಾತ್ ಫಸ್ಟ್. ಯಾವುದೇ ಪ್ರಬಂಧ, ಪ್ರಬಂಧ ಅಂದರೆ ಗ್ರಂಥ, ಅದರ ತಾತ್ಪರ್ಯ ಗೊತ್ತಾಗಬೇಕಾದ್ರೆ ಉಪಕ್ರಮಾದಿಗಳು ಹೆಲ್ಪ್ ತೊಗೊಂಡು ಮಾಡಬೇಕೇ ಹೊರತು ಸುಮ್ಮನೆ ಮಾಡೋಹಾಗಿಲ್ಲ. ಹೋಗಿ ಜಡ್ಜ್ಮೆಂಟ್ ಕೊಡೋದು ಕೇಳಿ, ಏನು ಜಡ್ಜ್ಮೆಂಟ್ ಕೊಡಬೇಕು ಕೇಳ್ತಾರೆ ಫಸ್ಟ್. ವಾಟ್ ಈಸ್ ದಿ ಕೇಸ್ ಫಸ್ಟ್ ಅವರು ಕೇಸ್ ಹೇಳಬೇಕು, ಆಮೇಲೆ ಕ್ಲೇಮ್ ಏನು, ಆಮೇಲೆ ನೆಕ್ಸ್ಟ್ ಏನು ಕ್ಲೇಮ್, ಅದಕ್ಕೆ ಬೇಸಿಸ್ ಏನು, ಅದೆಲ್ಲ ಕೇಳ್ಕೊಂಡು ಆಮೇಲೆ ಕೇಳಕ್ಕೆ ಜಡ್ಜ್ಮೆಂಟ್ ಕೊಡ್ತಾರೆ. ಇದೇ ಜಡ್ಜ್ಮೆಂಟ್ ಕೊಡ್ರಿ ಅಂತ ಕೇಳಿಬಿಟ್ರೆ ದೊಡ್ಡ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತೆ, ಸಿಕ್ಕಾಬಿಟ್ಟು ರೆಪ್ಯುಟೇಷನ್ ನಿಮಗಿದೆ, ನಾನು ಜಡ್ಜ್ಮೆಂಟ್ ಕೊಡಬೇಕು. ಅವೆಲ್ಲ ಕೇಳಿದ್ರೆ ಇದೇ ಭಾಳ ದೊಡ್ಡ ವಿಷಯ, ಏನು ಕೇಳಿದ್ರೆ ಕೊಡಬೇಕು ಕೇಳಿ ಕೇಳ್ತಾ ಇರ್ತಾರೆ. ಜಡ್ಜ್ ಅಂತ ಕರೆಯೋದಿಲ್ಲ, ಎಂಥ ದೊಡ್ಡ ಜಡ್ರಿ, ಏನು ನೋಡಲಿಲ್ಲ ಕೇಳಲಿಲ್ಲ ಕರೆಕ್ಟ್ ಅಂತ ಹೇಳಿಬಿಟ್ಟ, ಏನಂತಾರೆ ಅದಕ್ಕೆ, ಮೋಸ ಅಂತ ಕರೀತಾರೆ. ತಿಳಿತಾ, ಜಡ್ಜ್ಮೆಂಟ್ ಕೊಡಬೇಕು, ಸುಮ್ಮನೆ ಕೊಡೋದಿಲ್ಲ ಅವ್ನು ಪಾಪ. ಎಲ್ಲ ಎಲ್ಲ ಸಂಬರಿ ಕೊಡ್ತಾ ಹೋಗ್ತಾನೆ. ಮೊದಲು ಕೆಲವು ಸರ್ಚ್ ಜಡ್ಜ್ಮೆಂಟ್ ವಾಕ್ಯ ಒಂದು ಸೆಂಟೆನ್ಸ್ ಇರ್ತದೆ, ಆ ಬರೆದು ಪ್ರಿಯಾಂಬಲ್ ಎಷ್ಟು ಕೊಟ್ಟಿರ್ತಾರೆ, ಅದಕ್ಕೆ ನೂರಾರು ಪುಟ ಪ್ರಿಯಾಂಬಲ್ ಇರುತ್ತೆ, ನೂರಾರು ಪುಟಗಳು. ಅದು ಓದಲಿಕ್ಕೆ ಒಂದು ದೊಡ್ಡ ಕಮಿಟಿ ಮಾಡಬೇಕು, ಅಷ್ಟಿರುತ್ತೆ ಜಡ್ಜ್ಮೆಂಟ್. ಇಷ್ಟೇ, ಉಳಿದವ್ರಿಗೆ ಬೇಕಾದ ಅದೆಲ್ಲ ಅಲ್ಲ, ಏನು ಬೇಕು ಅವರಿಗೆ, ಜಡ್ಜ್ಮೆಂಟ್ ಅಷ್ಟೆ. ಸೊ ಆಲೋಡ್ಯ ಸರ್ವಶಾಸ್ತ್ರಾಡಿ ವಿಚಾರ್ಯತೆ ಪುನಃ ಪುನಃ ಇದಬೇಕಂ ಸುನಿಷ್ಪನ್ನಂ ಧೇಯೋ ನಾರಾಯಣ ಸದಾ. ಜಡ್ಜ್ಮೆಂಟ್ ಅದು, ಅದ್ರಬೇಕು ಉಳಿದವ್ರಿಗೆ ಎಲ್ಲ ಹೊಡ್ಕೊಂಡ್ರೆ ಎಂದಾಗಲೇಬೇಕು. ಅದು ಬಿಟ್ಬಿಟ್ರೆ ಏನಾಗುತ್ತೆ, ಅವರಿಗೆ ತಪ್ಪಾಗುತ್ತೆ. ಜಡ್ಜ್ಮೆಂಟ್ನಲ್ಲಿ ಜಡ್ಜ್ಮೆಂಟ್ ತಾರ ತೆಗೆದುಬಿಟ್ಟು ಉಳಿದು ಮೊತ್ತ ಕೂತ್ಕೊಂಡ್ರೆ ಎಷ್ಟು ಸಾರಿ ಸಾಲ್ವ್ ಆಗುತ್ತೆ, ಗೊತ್ತಾಯ್ತಾ? ಆ ಲೈನ್ ವೆರಿ ಇಂಪಾರ್ಟೆಂಟ್. ಬ್ರಹ್ಮಸೂತ್ರಗಳೆಲ್ಲ ಏನಿದು ಹೈಯೆಸ್ಟ್ ಜಡ್ಜ್ಮೆಂಟ್, ಆದ್ದರಿಂದ ಯಾರು ಪ್ರಶ್ನೆ ಮಾಡಿ. ಜಡ್ಜ್ಮೆಂಟ್ ಕೂಡ ಎಲ್ರಿಗೆ ಅರ್ಥ ಆಗಲ್ಲ, ಮತ್ತೆ ಯಾರಿಗೆ ಅರ್ಥ ಆಗಬೇಕು ಜಡ್ಜ್ಮೆಂಟ್? ಹುಡುಗರು ಜಡ್ಜ್ಮೆಂಟ್ ಅಂತ ಇದು ಅಷ್ಟೆ, ಯಾಕೆ ಲಾಯರ್ ಬರ್ತಾರೆ. ಈ ಗೌರ್ಮೆಂಟ್ ಹೇಳ್ತಾ ಇದೆ, ಜಡ್ಜ್ಮೆಂಟ್ ಕೊಟ್ಟರೆ ಅವ್ರ ನಮ್ಮ ಲಾಯರ್ ಡಿಪಾರ್ಟ್, ಅದ್ರ ಲಾ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ, ಅವರು ತೀರ್ಮಾನ ಮಾಡ್ಬೇಕಾದ್ರೆ ಅದ್ರ ತಾತ್ಪರ್ಯ ಏನು ಅಂತೇಳಿ. ಇವ್ರು ಸುಮ್ಮನೆ ಕೂಗಾಡಾಗಿಲ್ಲ, ಯಾಕೆಂದ್ರೆ ಆ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಬರೆದಿರ್ತಾನೆ, ಟೆಕ್ನಿಕಲ್ ಸಮಯ ಗೊತ್ತಿರೋದಿಲ್ಲ, ಅವ್ರು ಅರ್ಥ ಮಾಡಕ್ಕೆ ಹೋಗ್ಬಾರ್ದು. ಸೊ ಜಡ್ಜ್ಮೆಂಟ್ ಓದಕ್ಕೂ ತಿಳುವಳಿಕೆ ಬೇಕು, ಆದ್ರಿಂದ ಇನ್ನು ಆರ್ಗ್ಯುಮೆಂಟ್ ಮಾಡಕ್ಕೆ ಬಿಟ್ಬಿಡಿ. ಜಡ್ಜ್ಮೆಂಟ್ ಓದಿ ಅರ್ಥ ಮಾಡ್ಕೊಳ್ಳೋಕೆ ತಿಳುವಳಿಕೆ ಬೇಕು ಅಂದರೆ ಆಲೋಡ್ಯ ಸರ್ವಶಾಸ್ತ್ರ ಸಂಸ್ಕೃತ ಅಂತೂ ಬರಬೇಕಲ್ಲ, ಅದಕ್ಕೆ ಆಲೋಡ್ಯ ಸರ್ವಶೇರು ಗೊತ್ತಾಗಲ್ಲ. ಸಂಸ್ಕೃತ ಬಂದರೆ ಅದು ಹೇಗೆ ಗೊತ್ತಾಗುತ್ತೆ? ಹಾಗೆ ಏನೂ ಗೊತ್ತಿಲ್ಲ, ಏನು ಓದಕ್ಕೂ ಸಾಧ್ಯನೇ ಇಲ್ಲ. ಮುಂದೆ ವ್ಯಾಖ್ಯೇಯಸ್ಯ ಉಪಕ್ರಮಾದಿ ಅನನುಸಾರಿ ವ್ಯಾಖ್ಯಾನ ಆಪಾತ ಪ್ರತೀತ್ಯೋಶ್ಚ ಅನೇವಂ ರೂಪತ್ವಾತ್. ವ್ಯಾಖ್ಯೇಯಸ್ಯ ಉಪಕ್ರಮಾದಿ ಅನನುಸಾರಿ ವ್ಯಾಖ್ಯಾನ ಆಪಾತ ಪ್ರತೀತ್ಯೋಶ್ಚ ಅನೇವಂ ರೂಪತ್ವಾತ್. ವ್ಯಾಖ್ಯೇಯ ವ್ಯಾಖ್ಯಾನ, ವ್ಯಾಖ್ಯೇಯ ಅಂದ್ರೇನು? ಯಾವುದಕ್ಕೆ ವ್ಯಾಖ್ಯಾನ ಮಾಡ್ತೇವಲ್ಲ ಅದು ವ್ಯಾಖ್ಯೇಯ. ವ್ಯಾಖ್ಯಾನ ಅಂದ್ರೇನು? ವ್ಯಾಖ್ಯೇಯದ ಅರ್ಥ, ವ್ಯಾಖ್ಯೇಯದ ಅರ್ಥ ವ್ಯಾಖ್ಯಾನ. ಯಾವುದಕ್ಕೆ ವ್ಯಾಖ್ಯಾನ ಮಾಡ್ತೇವೋ ಅದೇನದು ವ್ಯಾಖ್ಯೇಯ. ಎರಡು ಸರಿ ಗೊತ್ತಿರಬೇಕು ಅದಕ್ಕೆ, ಅದಕ್ಕೆ ವ್ಯಾಖ್ಯೇಯ. ಉಪಕ್ರಮ ವ್ಯಾಖ್ಯೇಯ ಯಾವುದು? ಈಗ ಪಾಶುಪಾತ ಆಗ ಮಾಡೋ ವ್ಯಾಖ್ಯೇಯ ಯಾವುದು? ಪಾಶುಪಾತ. ನಮಗೆ ವೇದಾದಿ ಕೊಡೋದ್ರೆ ಯಾವುದು ವ್ಯಾಖ್ಯೇಯ? ವೇದಾದಿ ಆಗಮ, ಇದು ವ್ಯಾಖ್ಯೇಯ. ವ್ಯಾಖ್ಯಾನಗಳು ಯಾವುದು? ಇತಿಹಾಸ ಪುರಾಣಗಳು ವ್ಯಾಖ್ಯಾನ. ನಾವೇನೋ ಬರೋದ್ರೆ ವ್ಯಾಖ್ಯಾನ ಆಗೋದು, ಇಂಟರ್ಪ್ರಿಟೇಷನ್ ಅಕ್ಸೆಪ್ಟೆಡ್ ಇಂಟರ್ಪ್ರಿಟೇಷನ್ ಆಗಬೇಕು. ಉಪಕ್ರಮಾದಿ ಅನನುಸಾರಿ ವ್ಯಾಖ್ಯಾನ, ಮೊದಲೇದಾಗಿ ವ್ಯಾಖ್ಯೇಯಕ್ಕೆ ಉಪಕ್ರಮಾದಿ ಅನುಸಾರವಾದಂಥ ಅರ್ಥ ಬರೀಬೇಕು. ಎಲ್ಲದಾಗಿ ಆಪಾತ ಪ್ರತೀತಿ ಎಂಬುದು ಇರಬಾರ್ದು, ಅದಕ್ಕೆ ಆಪಾತ ಪ್ರತೀತಿಯ ಮೇಲೆ ಮಾತಾಡಬಾರ್ದು. ಸರಿಯಾಗಿ ಉಪಕ್ರಮಾದಿಗಳನ್ನ ಇಟ್ಕೊಂಡು ಮಾತಾಡಬೇಕು. ಅವೆರಡಕ್ಕೂ ಕೂಡ ಏನಿಲ್ಲ, ಪಾಶುಪತಾದಿಗಳಿಗೆ ಫಸ್ಟ್ ವ್ಯಾಖ್ಯೇಯತ್ವನೇ ಇಲ್ಲ, ಇನ್ನು ಭಾಗವತಾದಿಗಳಿಗೆ ವ್ಯಾಖ್ಯಾನ ಸರಿಯಾಗಿ ಮಾಡ್ತಾ ಇಲ್ಲ. ಎರಡು ಭಾಗ ಇದೆ, ಪಾಶುಪತಾಗಮ ಅಂಬುದು ಟೋಟಲಿ ಇನ್ವ್ಯಾಲಿಡ್, ಭಾಗವತ ನೀವು ಹೇಳೋ ಅರ್ಥ ಇನ್ವ್ಯಾಲಿಡ್. ಭಾಗವತ ವ್ಯಾಲಿಡ್, ನೀವು ಹೇಳೋ ಅರ್ಥ ಇನ್ವ್ಯಾಲಿಡ್, ಪಾಶುಪತಾದಿಗಳು ಟೋಟಲಿ ಇನ್ವ್ಯಾಲಿಡ್, ಎರಡು ವ್ಯತ್ಯಾಸ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಆದ್ದರಿಂದ ಪಾಶುಪದಾದೇಶ ವೇದಸ್ಥ ಉಪಕ್ರಮಾದಿ ಅನನುಸಾರೇಣ ತದ್ವ್ಯಾಖ್ಯಾನಾಯ ಪ್ರವೃತ್ತತ್ವಾತ್, ಪಾಶುಪತಾದಿ ಆಗಮಗಳೆಲ್ಲ ವೇದಸ್ಥ ಉಪಕ್ರಮಾದಿ ಅನನುಸಾರೇಣ ತದ್ವ್ಯಾಖ್ಯಾನಾಯ ಪ್ರವೃತ್ತತ್ವಾತ್. ವೇದಾದಿಗಳಿಗೆ ಅರ್ಥ ಹೇಳ್ತೀವಿ ಅಂತೇನು ಪಾಶುಪತಾದಿಗಳು ಹೇಳೋದಕ್ಕೊಳ್ಳ್ರೆ, ಅದೆಲ್ಲ ಕೂಡ ಏನದು ಉಪಕ್ರಮಾದಿಗಳ ಅನುಗುಣವಾದ ಅರ್ಥ ಅಲ್ಲ, ಅದರಿಂದ ಗ್ರಾಹ್ಯ ಅಲ್ಲ. ತದುಕ್ತ ಪ್ರಕಾರೇಣವ ಆಪಾತ ಪ್ರತೀತ್ಯಾವ, ಆದ್ದರಿಂದ ಅಲ್ಲಿ ಬಂದಿರೋ ಬೇಸಿಸ್ ಮೇಲಾಗಲಿ ಅಪೇರೆಂಟ್ ಮೀನಿಂಗ್ನಿಂದಾಗಲಿ ರುದ್ರಾದಿಹಿ ಆಗಮಾರ್ಥೋ ಗ್ರಾಹ್ಯ ಇತಿ ಅಬಾಧೇನ, ರುದ್ರಾದಿಗಳು ಆಗಮಾರ್ಥ ಅಂತ ತಿಳ್ಕೊಳ್ಳೋದಕ್ಕೆ ಏನು ಸಾಧ್ಯ ಇಲ್ಲ. ಪ್ರಾಪ್ತ ಮುಖ್ಯ ವೃತ್ತಿಯ ಕಾರ್ಸ್ನೇನ ಉಪಕ್ರಮಾದಿಭಿ ಆಗಮೋದಿತೋ ವಿಷ್ಣುರೇವೇತಿ. ಆದ್ದರಿಂದ ಈ ಎರಡೂ ಆಗಮನೂ ಆಗಿರಬೇಕು, ಸರಿಯಾದ ಅರ್ಥನೂ ಆಗಿರಬೇಕು. ಎರಡೂ ಮಾಡಿದಾಗ ಸರ್ವೋತ್ತಮತ್ವ ಸಿದ್ಧವಾಗೋದು ಯಾರಿಗೆ? ವಿಷ್ಣುವಿಗೆ ಹೊರತು ರುದ್ರಾದಿಗಳಿಗಲ್ಲ. ಅರ್ಥ ಆಯ್ತಾ? ರುದ್ರಾದಿಗಳಿಗಲ್ಲ ಅನ್ನೋದನ್ನು ಅಷ್ಟು ಕ್ಲೀನ ಹೇಳಿದ್ದಾರೆ. ಕಾಸ್ತೇನ ಉಪಕ್ರಮಾದಿಭಿ ರಾಗಮೋದಿತೋ ವಿಷ್ಣುರೇವೇತಿ. ಉಪಕ್ರಮಾದಯಸ್ತು ವಿಷ್ಣುಮೇವ ಆಗಮ ತಾತ್ಪರ್ಯಾರ್ಥ ತಾತ್ಪರ್ಯಾರ್ಥಂ ಪ್ರಭಾಪಯಂತೀತಿ ಏತದಗ್ರೇ ವ್ಯಕ್ತಂ. ಇನ್ನು ಉಪಕ್ರಮಾದಿ ಲಿಂಗಗಳನ್ನು ಅಪ್ಲೈ ಮಾಡಿಕೊಂಡ್ರೆ ವಿಷ್ಣುವನ್ನೇ ಆಗಮಗಳ ತಾತ್ಪರ್ಯ ಅಂತ ಹೇಳ್ತಾ ಇವೆ ಹೊರತು ಬೇರೆ ಹೇಳ್ತಾ ಇಲ್ಲ. ಪಂಚರಾತ್ರ ಅದಕ್ಕೂ ಸಿಂಪಲ್ ವಾಕ್ಯ ಇದೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಮೂಲದು ಒಂದು ಲೈನ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಇನ್ನೇನು ಬೇಕು? ಒಂದು ವಾಕ್ಯ ಸಾಕು ತಿಳ್ಕೊಳ್ಳೋದಕ್ಕೆ. ಅರ್ಥ ಆಯ್ತಾ? ಆದ್ದರಿಂದ ಈ ರೀತಿ ಎಲ್ಲೂ ಕೂಡ ವ್ಯಾಲಿಡ್ ಆಗಮದಲ್ಲಿ ಬಂದಿಲ್ಲ. ನೀವೇನೇ ಹೇಳ್ಬೋದು, ವ್ಯಾಲಿಡಿಟಿನೇ ಇಲ್ಲ ಅದಕ್ಕೆ. ಇರೋ ಆಗಮ ಯಾವುದು ಹಾಗೆ ಹೇಳಿಲ್ಲ. ಇದು ಅರ್ಥ ಮಾಡಿಕೊಂಡು ಯಾವ ಗೊಂದಲ ಬರೋದಿಲ್ಲ. ಇದೆಲ್ಲ ಓದ್ತಾ ಹೋದಂತ ಏನಾಗುತ್ತೆ ನಮಗೆ? ಅವ್ರು ಹಾಗೆ ಹೇಳಿದ್ರು, ಇವ್ರು ಹೇಗೆ ಹೇಳಿದ್ರು, ತಲೆಗೆ ಹೋಗೋದೇ ಇಲ್ಲ. ಯಾರು ಹಾಗೆ ಹೇಳಿದ್ರು ಏನು ಬೆಲೆ ಅದಕ್ಕೆ? ಅರ್ಥ ಆಯ್ತಾ? ಯಾರು ಬಂದು ಹೇಳಿಬಿಟ್ರೆ ಟ್ಯಾಕ್ಸ್ ಕೊಡಬೇಕಾಗಿಲ್ಲ ವರ್ಷ ಅಂತ ಹೇಳಿಬಿಟ್ಟ. ಯಾರು ಹೇಳಿದ್ರು? ನಾನು ಹೇಳ್ತೀನಿ ಅಂತ ಹೋಗ ಆ ಕಡೆ. ನಾನು ಹೇಳ್ತೀನಿ ಅಂತ ಕೇಳಿದರೆ ಪೇಪರ್ ಬಂದೆ ಗಲಾಟಿ ತೀರ್ಮಾನ, ಅದು ಸರಿಯಾದ ಜಜ್ಮೆಂಟ್ ಆಯ್ತಂತೆ, ಇವ್ರ ಮೇಲೆ ಇಲ್ಲಂತೆ ಟ್ಯಾಕ್ಸು ಅಂತ ಹೇಳಿದ್ರೆ ಸರಿ. ಇಲ್ಲ ನಾನು ಹೇಳ್ತೀನಿ, ಯಾಕೆ ನನ್ನ ಕೈಲಿ ಕೊಡೋಕ್ಕಾಗೋದಿಲ್ಲ ಅದರಿಂದ ಹೇಳ್ತೀನಿ, ಅದು ಬೇರೆ ಕಾರಣ, ದೊಡ್ಡ ಕಾರಣ ಕೊಟ್ಟ ಹುಚ್ಚ ಅಂತ ಕರೀತಾರೆ, ತಲೆ ಕೆಟ್ಟೋಗಿದೆ ಅಂತ ಹೇಳಿದ. ಇವರೆಲ್ಲ ತಲೆಗೆ ಉನ್ಮತ್ತ ವಾಕ್ಯಗಳು ಅಂತ ಕರೆಯೋದು. ಯಾರು ತಲೆ ತೋಚಿದ್ ಮಾತಾಡ್ತಾರೆ ಅಂತ ಗ್ರಂಥ ಬರೆದವರೆಲ್ಲ ಏನವರೆಲ್ಲ ಉನ್ಮತ್ತವಾಗಿ ತಲೆ ಕೆಟ್ಟವರು, ಅವ್ರಿಗಂತ ಒಂದಕ್ಕೆ ಹೋಗಬಾರದು. ಪಂಚರಾತ್ರಾದಿ ಸ್ಮೃತಯೋ ವೇದಸ್ಯ. ಯಾರು ಹೊಸ ಊರಿಗೆ ಬಂದಿರ್ತಾನೆ, ಊರಿಗೆ ಯಾರೋ ಒಬ್ಬನು ಯಾವ ಜೊತೆಗೆ ಮಾತಾಡ್ತಾ ಏನೋ ಮಾತಾಡ್ತಿರ್ತಾನೋ, ಇನ್ನೊಬ್ರು ಬರ್ತಾರೆ ಈ ಕಡೆ ಕರೀತಾರೆ, ಅವ್ರ ಜೊತೆ ಹುಚ್ಚ ಅವನು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿಲ್ಲ, ಹೋದಾತ ಹೋಗ್ಬಿಡ್ತಾ ಅಷ್ಟು ಅವ್ರ ಜೊತೆ ಮಾತಾಡಕ್ಕೆ ಹೋಗಲ್ಲ ಅವ್ರು. ಅವನು ಹುಚ್ಚ ನಿಮಗೆ ಗೊತ್ತಿಲ್ವಾ ಅಂತ ಕೇಳಿದ್ರೆ ಹಾಗಾಗಿ ಅವ್ರು ಹಸುಬ ಪಾಪ ಗೊತ್ತಿರಲಿಲ್ಲ, ಹೌದಾ ಅಂತ ಬಂದು ಮಾತಾಡೋದೇ ಇಲ್ಲ, ಸೀದಾ ಹೊರಟೋಗ್ಬಿಡ್ತಾರೆ. ಆ ಥರ ಇರ್ಬೇಕು. ಯಾವುದು ಅಪ್ರಾಮಾಣ ವಾಕ್ಯ ಗ್ರಂಥಗಳು ಗೊತ್ತಾದ್ಮೇಲೆ ಏನು ತಲೆ ಕೆಡಿಸ್ಕೋಬಾರ್ದು? ಅವು ಏನು ಹೇಳ್ತಾರೆ ಯೋಚನೆ ಕೊಂಡು ಮಾಡಕ್ಕೆ ಹೋಗಬಾರ್ದು. ಯಾವ್ದು ಸಂಧಾನ ಬಿಡು ಸಂಧಾನ ಮಾಡಬಾರ್ದು ಅಂತ ಹೇಳಿದರೆ ಅವ್ನು ಮಾಡಿದ್ರೆ ತ ಹೇಳೋದಕ್ಕೆ ಅವ್ರು ಯಾರು ಗೊತ್ತಿದೆ ತಲೆ ಹರಟ್ಟಿ ಬಿಟ್ಬಿಡಿ. ಅವ್ರ ಭಾರಿ ಸೀರಿಯಸ್ ಆಗಿರೋ ಕಮಿಟೆಡ್ ವರ್ಕ್ ಆಗಿರುತ್ತೆ, ತಲೆ ಇರಬೇಕು ಅವ್ರು. ಇವತ್ತು ನಮ್ಮ ತುಂಬ ಜನ ಏನು ಮಾಡ್ತಿದ್ದಾರೆ, ಯಾವನೋ ಹೇಳಿದ ಸಂಧಾನ ಬಿಡ್ತಾರೆ, ಯಾವನೋ ಹೇಳಿದ ದೇಕಾಸ್ ಅವ್ನು ಹೇಳೋ ಅಯೋಗ್ಯ ಅವನು, ಅವನ ಮಾತು ಕಟ್ಕೊಂಡು ಬಿಡ್ಲಿಕ್ಕಾಗತ್ತಾ? ಜ್ಞಾನಿಗಳು ಹೇಳಬೇಕು, ಜ್ಞಾನಿಗಳು ಯಾರು ಹೇಳೇ ಇಲ್ಲ. ಅಂದಮೇಲೆ ಮಾಡೋದು ಕರ್ತವ್ಯ, ಬಿಡೋದು ಕರ್ತವ್ಯ ಅಲ್ಲ. ನಮ್ಮ ಜನ ಕೋರ್ಟ್ ಮಾಡೋದು ಹಾಗೆ, ಅವನ ಪಕ್ಕದ ಮೇಲೆ ಆ ಪಕ್ಕದ ಮೇಲೆ ಅವ್ರ ಮಾಡೋದಿಲ್ಲ, ನಮ್ಮೂರಲ್ಲಿ ಯಾರ್ಯಾರು ಮಾಡೋದಿಲ್ಲ, ಎಲ್ಲರೂ ದೋಷ ಮೂರ್ಖರು ಅಂತ ಅಷ್ಟೇ ಹೊರತು ಎಷ್ಟು ಜನ ಮಾಡೋದಿಲ್ಲ ಅಂತ ಕೌಂಟ್ ಆಗೋದಿಲ್ಲ ಅದಕ್ಕೆಲ್ಲ ಕೂಡ. ಅದಕ್ಕೆಲ್ಲ ನಿಯಮ ಇದೆಯೋ ಇಲ್ಲವೋ ಅಷ್ಟೇ. ನಿಯಮ ಇದ್ರೆ ಒಬ್ಬನು ಮಾಡಿದ್ರು ಕರೆಕ್ಟೇ, ನಿಯಮ ಇಲ್ಲದವರು ಸಾವಿರ ಜನ ಮಾಡಿದ್ರು ಅರ್ಥ ಇಲ್ಲ, ಕೋಟಿ ಕೋಟಿ ಜನ ಮಾಡಿದ್ರು ಅರ್ಥ ಇಲ್ಲ. ಇದನ್ನೆಲ್ಲ ಮೆಜಾರಿಟಿ ಇಲ್ಲ ಎಂದ ತೀರ್ಮಾನ ಮಾಡೋ ವಿಚಾರ. ಇವತ್ತು ಇಲ್ಲೇ ಮೆಜಾರಿಟಿ ಇಲ್ಲ, ಮೆಜಾರಿಟಿ ಬರಬೇಕು ಅಂದ್ರೆ 500 ಜನ ಇದ್ದಾರೆ ಅಲ್ಲಿ, 500 ಪ್ಲಸ್ ಇದ್ದಾರೆ ಪಾರ್ಲಿಮೆಂಟಲ್ಲಿ. ಒಂದು ಕೋಟಿ ಜನ ಹೋದ್ರು ಮೆಜಾರಿಟಿ ನಮ್ಮದು ಅಂತ ಹೋದ್ರೆ ಏನಂತಾರೆ? ಹುಚ್ಚ ಮೆಜಾರಿಟಿ ಈಗ ತಗೋಬಾರ್ದು ಅಂತ ಹೇಳ್ತಾರೆ. ಮೆಜಾರಿಟಿ ಯಾರಲ್ಲಿ ಮೆಜಾರಿಟಿ ತಗೋಬೇಕು? ಆ ಎಂ ಪಿಗಳಲ್ಲಿ ಮೆಜಾರಿಟಿ ತಗೋಬೇಕು. ನೀನಲ್ಲಿ ಮೆಜಾರಿಟಿ ಕೌಂಟೇ ಆಗೋದಿಲ್ಲ, ಅವನೇನು ರೂಲ್ಡ್ ಔಟ್ ಅವ್ನು. ಅರ್ಥ ಆಯ್ತಾ? ಹೌದೌದೌದೌದು. ಅದ್ರದ್ದು ಯೋಚನೆ ಇಲ್ಲವೇ ಇಲ್ಲ. ಇವತ್ತಾರು ಎಷ್ಟು ಮಹಾಜನ ಇದ್ದಾರೆ ಅಂತ ತಿಳ್ಕೊಂಡಿರಿ, ತುಂಬ ಜಾಸ್ತಿ ಇಲ್ಲ, ಭಾರಿ ಕಡಿಮೆ ಇರು. ಯಾವುದೋ ಕಾರಣ ಹುಡುಕ್ಬಿಟ್ಟಾಗ ಹೋಗ್ಬಿಡೋದು, ಒಂದು ಮೈನಸ್ ಪಾಯಿಂಟ್ ಸಿಕ್ಕೇ ಬಿಡೋದು, ಅದು ನಿಜವಾಗ್ಲೂ ಸಿಗೋದು ಭಾರಿ ಕಷ್ಟ. ಒಟ್ಟು ಅರ್ಥ ಏನು ಅಂದರೆ ಕಾಂಪಿಟೆನ್ಸ್ ಇಲ್ಲದವ್ರ ಬಗ್ಗೆ ಮೆಜಾರಿಟಿ ತೊಗೊಳ್ಬಾರ್ದು. ಇವತ್ತು ತೊಗೊಳ್ತಿರೋದೇ ಹಾಗೆ, ಎಲೆಕ್ಷನ್ ಬಂತಲ್ಲ, ಅವ್ರಿಗೆ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಏನು ಯಾರು ಎತ್ಕೊಬಂದು ಕೂಡಿಸ್ತಾರೆ ಅವ್ನು ಓದ್ಬಿಟ್ರೆ ಓಟ್. ಓಟ್ಗೆ ಎಲಿಜಿಬಿಲಿಟಿ ಬೇಕಾ ಇಲ್ವಾ? ಹಕ್ಕು ಹಕ್ಕು ನಂಗೆ ಆ ಸಿಸ್ಟಮೇ ಮಿನಿಮಮ್. ಅವ್ರು ಎಲೆಕ್ಷನ್ ನಿಲ್ಬೇಕಾದ್ರು ಕೂಡ ಈಗ 50% ಜನ ಓದೇ ಇಲ್ಲ ಅಂತ ಯಾರು ಕೂಡ. ಅವರು ನಿಂತುಬಿಟ್ಟು ಮಿನಿಮಮ್ ಒಂದು ಗ್ರಾಜ್ಯುಯೇಷನ್ ಇರಬೇಕು, ಇಲ್ಲದೆ ಹೋದ್ರೆ ನಾಟ್ ಎಲಿಜಿಬಲ್. ತಿಳುವಳಿಕೆ ಬೇಕೋ ಬೇಡ ಅದಕ್ಕೆ. ಇವ್ ಬೆಟ್ಟ ಹತ್ತರಿಗೆ ಅಪ್ಲಿಕೇಶನ್ ಹಾಕಿದ್ರಪ್ಪ ನಾವು ಹಿಮಾಲಯಕ್ಕೆ ಹತ್ತೀವಿ ಅಂತೇಳಿ, ಎರಡು ಕಾಲು ಇಲ್ಲ, ಏನು ಮಾಡ್ತಾರೆ? ಸಾಮಾಜಿಕ ನ್ಯಾಯ ಅಂತ ಕೊಟ್ಬಿಡೋಕ್ಕಾಗತ್ತಾ? ಕೊಡಕ್ಕೆ ಸಾಧ್ಯ ಇಲ್ಲ. ಬೆರೆಜು ಹೇಳಿಬಿಟ್ಟೇನೇ ಇಲ್ಲ. ಆ ಮಾತು ತಪ್ಪ ಅಂತಾರೆ ಯಾರು ಕೂಡ. ಯಾರು ಯಾಕೆ ಒಪ್ಪ ಇಲ್ಲ ಅಂದರೆ ಅದು ತೆಗೆದು ಬಿಟ್ಟು ಹೋಗೇ ಬಿಡ್ತದೆ, ಗೌರ್ಮೆಂಟ್ ಹೋಗ್ಬಿಡಿ, ಉಳಿದ್ರೆ ಅದರಿಂದ ಉಳ್ಕೊಂಡಿರೋದು. ಅದು ಅವ್ರ ಆಸ್ತಿ ಪಾಸ್ತಿ ಯಾರವರೋ ಅಂಥವ್ರೇ ಅದರಿಂದ ಉಳ್ಕೊಂಡು ಎಲ್ಲ ಬರ್ಲಿ. ಎಜುಕೇಟೆಡ್ ಸ್ಟೂಡೆಂಟ್ ವೋಟ್ ಅಂತ ಕೇಳಿದ್ರೆ ಕತೆ ಮುಗಿದೋಯ್ತು. ಇವರು ಇವ್ರು ಎರಡು ನೋಡ್ಕೋತಾರೆ, ಒಂದು ಎಜುಕೇಷನ್ ಬರದಂತೆ ನೋಡ್ಕೋತಾರೆ ಫಸ್ಟ್. ಆದಷ್ಟು ಎಜುಕೇಷನ್ ಬರಬಾರ್ದು, ಬಂದರೆ ಕಳ್ಳ ಗೊತ್ತಾಗ್ಬಿಡ್ತದೆ ಅಂತೇಳಿ ಎಜುಕೇಷನ್ ಇಂದ್ರಜಾಲ ಮಾಡೋರು ಏನು ಮಾಡ್ತಾರೆ ಟ್ರಿಕ್ ಅದು, ತಾವು ಮಾಡೋದು ಕಾಣಿಸ್ತದೆ ಡೈವರ್ಟ್ ಮಾಡ್ತಿರ್ತಾರೆ ಮೈಂಡ್ನ, ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಮೋಸ ಮಾಡ್ತಾರೆ ಅಂತೇಳಿ ಫಸ್ಟ್. ಅದು ಸೆಕೆಂಡ್ ಏನು ಮಾಡ್ತಾರೆ ತಮ್ಮ ಕಡೆ ಹಾಕೊಂಬಿಡೋದು ಅಷ್ಟೇ. ಇದು ಮೋಸದ ಕಾನ್ಸೆಪ್ಟ್. ಆ ದೃಷ್ಟಿಯಲ್ಲಿ ಮೆಜಾರಿಟಿ ತಾ ಕಾನ್ಸೆಪ್ಟ್, ಅಲ್ಲಿ ಮೆಜಾರಿಟಿ ಅರ್ಥ ಮಾಡಿ, ಇಲ್ಲಿ ಮೆಜಾರಿಟಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಹಾಗಿದ್ರೆ ಅಲ್ಲಿ ಎಲಿಜಿಬಿಲಿಟಿ ಬೇಕು, ಇಲ್ಲಿ ಎಲಿಜಿಬಿಲಿಟಿ ಬೇಕಲ್ಲ. ಅಲ್ಲಿ ವೋಟಿಂಗ್ಗೆ ಎಲಿಜಿಬಿಲಿಟಿ ಹೇಗೆ ಬೇಕೋ ಇಲ್ಲಿ ಎಲಿಜಿಬಿಲಿಟಿ ಬೇಕು. ಮಿನಿಮಮ್ ಕಾಮನ್ ಸೆನ್ಸ್ ಬೇಕಲ್ಲ. ಅದು ನಿಂತವ್ರು ಯಾರೂ ಗೊತ್ತಿಲ್ಲ ಫಸ್ಟ್ ಅವರಿಗೆ, ನಿಂತವ್ರು ಯಾರು ಗೊತ್ತಿಲ್ಲ, ಏನೇನೇನೋ ಗೊತ್ತಿಲ್ಲ. ಎತ್ಕೊಂಡೋಗಿ ಅವರ ಮುಟ್ಟಿಸಿ ಇವ್ರು ಹಾಕ್ಬಿಡ್ತಾರೆ ಅಷ್ಟೇ ಕೊನೆಗೆ. ಇದು ಎಲ್ಲ ಸಹ ನಿಂತವನೇ ಹಾಕ್ಬಿಡ್ತಾನೆ ಯಾರೋ ಒಬ್ಬರು. ಇವ್ರಿಗೇನು ಗೊತ್ತೇ ಇಲ್ಲ ಅದರೊಳಗೆ. ಓ ಓಟ್ ಬಂತು, ಇದು ಹ್ಯಾ ಒಂದು ಓಟಲ್ಲಿ ಡಿಫ್ರೆನ್ಸ್ ಕೆಲವು ಸಲ ಗೆದ್ದು ಬಿಡ್ತಾನೆ ಅವ್ರು. ಒಂದೇ ಓಟಲ್ಲಿ ಗೆದ್ದವರು ಇದ್ದಾರೆ ಅಷ್ಟೇ ಕಡೆಗೆ, ಇದ್ದಾರೆ. ಅದು ಎಲಿಜಿಬಿಲಿಟಿ ಬರ್ತಾ ಅದರಿಂದ ಸಾಧ್ಯ ಇಲ್ಲ. ಅಲ್ಲಿ ಒಂದು ಪ್ರಿಸ್ಕ್ರೈಬ್ ಮಾಡಿ ಒಂದು ಕಡೆ ಇರಬೇಕದು. ನಿಲ್ಲೋರಿಗೆ ಇಲ್ಲ ಓಟ್ ಮಾಡಿ ಬರುತ್ತೆ, ನಿಲ್ಲೋರಿಗೆ ಎಲಿಜಿಬಿಲಿಟಿ ಇಲ್ಲೇ ಅಂತ. ಯಾರು ಬೇಕಾದ್ರೆ ನಿಲ್ಬಹುದು, ನೋಡೋದು ದೊಡ್ಡ ಮಾತು ಕಂಡ ಕಾಣುತ್ತೆ, ಎಷ್ಟು ಅರ್ಥ ಇಲ್ಲ ಮಾತಿಗೆ. ಹೌದಲ್ಲ, ಅದೇ ರೀತಿಯೇ ಯಾರು ಬೇಕಾದ್ರೆ ನಿಲ್ಲೋ, ಎಷ್ಟು ತಪ್ಪೋ ಯಾರು ಬೇಕಾದ್ರೆ ಹೇಳ್ಬೋದು ಎಂಬುದು ತಪ್ಪೇ. ಅವ್ರಿಗೆ ಕಾಂಪಿಟೆನ್ಸ್ ಇರಲೇಬೇಕು.
ಉಪಕ್ರಮಾಧೀನ ಅಲ್ಲಿಗಿರಲಿ. ನೆಕ್ಸ್ಟ್ ವಾಕ್ಯ ನಾಳೆ ದಿವಸ ಅಂದರೆ ಪ್ರತಿ ಸೂತ್ರದ ಅರ್ಥ ಬಂತಾಗ ಮುಂದೇನೋ ಬಂದರೆ ಲಿಂಕ್ ಕೊಡ್ತಾನೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾತ್ತೇಶ್ವ ವಿಘ್ನಸ್ವರಾಟ್ ಶ್ರೀನೇ ಬ್ರಹ್ಮ ಹೃದಯ ಆದಿ ಕವಯೇ.